ಮಹಾಭಾರತದ 15ನೇ ಪ್ರವಚನ ಮಾಲಿಕೆಯನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೀವಿ. ಪ್ರಾರ್ಥನೆ ಶ್ರೀಮತಿ ವನಜಾ ಪ್ರಭಾಕರ್ ಮತ್ತು ಅವರ ಸುಪುತ್ರಿ ಲತಾ ಅವರಿಂದ.
ಪೂರ್ವಕವಾಗಿ ಬಿಡದನು ದಿನದಲ್ಲಿ ಭಕ್ತಿ ಪೂರ್ವಕವಾಗಿ ಬಿಡದನು ದಿನದಲ್ಲಿ ಭಕ್ತಿ ಪೂರ್ವಕವಾಗಿ ಬಿಡದನು ದಿನದಲ್ಲಿ ಪ್ರಗಟ ಪುರಂದರ ವಿಠಲನ ನಾಮದ ಪ್ರಗಟ ಪುರಂದರ ವಿಠಲನ ನಾಮದ ಸ್ಮರಣೆಯೊಂದೇ ಸಾಲದೆ ಗೋವಿಂದನ ನಾಮ ಒಂದೇ ಸಾಲದೆ ಗೋವಿಂದನ ಸ್ಮರಣೆಯೊಂದೇ ಸಾಲದೆ.
ಅನಂತ ಧನ್ಯವಾದಗಳು. ಮಹಾಭಾರತದ 15ನೇ ಪ್ರವಚನ ಮಾಲಿಕೆಯ ಪ್ರಾರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪೂಜ್ಯ ಆಚಾರ್ಯರಿಗೂ ಈ ದಿನ ವಿಶೇಷ ಅತಿಥಿಗಳಾಗಿ ದಯಮಾಡತಕ್ಕಂಥ ಪೂರ್ಣಪ್ರಜ್ಞಾ ವಿದ್ಯಾಪೀಠದ ಪ್ರಾಂಶುಪಾಲರಾದ ಪೂಜ್ಯ ಹರಿದಾಸ್ ಭಟರಿಗೂ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ತಮ್ಮೆಲ್ಲರಿಗೂ ಔಪಚಾರಿಕವಾಗಿ ಸ್ವಾಗತವನ್ನು ಕೋರಿಸೋಕ್ಕೋಸ್ಕರ ತಮ್ಮ ಮುಂದೆ ನಿಂತಿದ್ದೀನಿ. ಪೂಜ್ಯ ಪ್ರಭಂಜನಾಚಾರ್ಯನ ಸ್ವಾಗತ ಮಾಡೋದು ಒಂದೇ, ಜ್ಞಾನ ಭಂಡಾರವನ್ನ ಸ್ವಾಗತ ಮಾಡೋದು ಒಂದೇ. ಪೂಜ್ಯ ಆಚಾರ್ಯರಿಗೆ ಸ್ವಾಗತ ಮಾಡತಕ್ಕಂತ ಪ್ರತಿಭೆ ನನ್ನಲ್ಲಿಲ್ಲ, ಆದರೆ ಅವರಿಗೆ ಸ್ವಾಗತ ಮಾಡತಕ್ಕಂತ ಯೋಗ ಮಾತ್ರ ನನಗೆ ಸುಮಾರು 2 ವರ್ಷದಿಂದ ದೊರಕಿದೆ. ಅದಕ್ಕೆ ನಾನು ಧನ್ಯ. ಪೂಜ್ಯ ಆಚಾರ್ಯರಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ನಮ್ಮ ಕೃತಜ್ಞತೆಯನ್ನ ನಮ್ಮ ವಿಶ್ವಾಸ ಪ್ರೀತಿಯನ್ನ ಸೂಚಿಸಬೇಕು ಅಂತ ಹೇಳಿ ಮಾನ್ಯ ಮೊದಲಾಪುರ ಶ್ರೀನಿವಾಸರವರು ಮಾಲಾರ್ಪಣೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ.
Watch black and white and green and brown. A cow is running in the mud in a muddy field.
ಹರಿದಾಸ್ ಭಟರು ಬೆಳಗ್ಗೆ ನಾನು ದೂರವಾಣಿ ಮೂಲಕ ಒಂದು ಕೆಲವು ನಿಮಿಷಗಳು ಬರಬೇಕು ಅಂತ ಹೇಳಿ ಪ್ರಾರ್ಥಿಸಿಕೊಂಡೆ. ಅವರು ದೊಡ್ಡ ಮನಸ್ಸು ಮಾಡಿ ಬಂದು ನಮ್ಮೆಲ್ಲರನ್ನ ಹರಸ್ತಾ ಇಲ್ಲಿ ಕೂತಿದ್ದಾರೆ. ಅದಕ್ಕೆ ಕಾರಣವನ್ನು ಒಂದು ನಿಮಿಷದಲ್ಲಿ ನಾನು ತಿಳಿಸಿಕೊಂಡಿದ್ದೇನೆ. ತಮ್ಮೆಲ್ಲರಿಗೆ ಸ್ವಾಗತವನ್ನ ಬಯಸ್ತಾ ಈ ಸಂದರ್ಭದಲ್ಲಿ ಒಂದು ಮಾತನ್ನ ಆಡಲು ಇಷ್ಟಪಡ್ತಾ ಇದ್ದೀನಿ. ಕೇವಲ 10-12 ದಿನಗಳ ಹಿಂದೆ ವ್ಯಾಸಮಧ್ವ ಪ್ರತಿಷ್ಠಾನದ ಆಶ್ರಯದಲ್ಲಿ ಜನ್ಮ ತಾಳಿದ ಶ್ರೀ ರಾಘವೇಂದ್ರ ವೇದಾಂತ ಪಾಠಶಾಲೆಯ ಉದ್ಘಾಟನೆಯನ್ನ ಪೂಜ್ಯ ಶ್ರೀಪಾದ ರಾಜಮಠದ ಮಠಾಧೀಶರು ನೆರವೇರಿಸಿದರು. ಆಗ ಪ್ರಾಸ್ತಾವಿಕ ಭಾಷಣವನ್ನು ಮಾಡ್ತಾ ಸುಮಾರು 2 ಗಂಟೆಗಳ ಕಾಲ ಆ ದಿನ ಕಾರ್ಯಕ್ರಮ ನಡೆಯಿತು. 2 ಗಂಟೆಗಳ ಕಾಲ ಉಪಸ್ಥಿತರಿದ್ದ ಸ್ವಾಮಿಗಳು ಒಂದು ಮಾತನ್ನ ಹೇಳಿದರು, ನಮಗೆ ಬಿಡುವಿಲ್ಲ, ಆದರೂ 2 ಗಂಟೆ ಕಾಲ ಕೂತು ಈ ಕಾರ್ಯಕ್ರಮವನ್ನು ಭಾಗವಹಿಸ್ತಿದ್ದೀವಿ. ಕಾರಣ ಇಷ್ಟೇ, ಪ್ರಭಂಜನಾಚಾರ್ಯರ ಪ್ರವಚನವನ್ನು ಕೇಳುವುದರಿಂದ ಅತಿ ಹೆಚ್ಚಿನ ಪುಣ್ಯ ಬರುತ್ತೆ, ಈ ಕಾರಣದಿಂದ ನಾ ತಾವು ಇಲ್ಲಿ ಕೂತಿದ್ದೀವಿ ಅಂತ ಹೇಳಿ ಸಭಿಕರಿಗೆ ತಿಳಿಸಿದರು. ಸುಮಾರು 2 ವರ್ಷಗಳಿಂದ ಆಚಾರ್ಯರ ಪ್ರವಚನವನ್ನ ಕೇಳ್ತಾ ಅತಿ ಹೆಚ್ಚಿನ ಪುಣ್ಯ ಸಂಪಾದನೆ ಮಾಡಿರ್ತಕ್ಕಂತ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ದಿನ ಒಂದು ಅತಿ ಹೆಚ್ಚಿನ ಸಂತೋಷದ ಸುದ್ದಿ ಅಂತ ಹೇಳಿದರೆ, ಕರ್ನಾಟಕದಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂತ 2 ವಿದ್ವಾಂಸರು, ಪೂಜ್ಯ ಪ್ರಭಂಜನಾಚಾರ್ಯರು ಹಾಗೂ ಪೂಜ್ಯ ಶ್ರೀ ಹರಿದಾಸ್ ಭಟ್ಟರು, ಇವರು ವಿದ್ವಾಂಸರು ಮಾತ್ರವಲ್ಲದೆ ಅತಿ ಶ್ರೇಷ್ಠ ಮಟ್ಟದ ಪ್ರವಚನಕಾರರಾಗಿದ್ದಾರೆ ಮತ್ತು ಸಮಾಜ ಸುಧಾರಕರಾಗಿದ್ದಾರೆ. ಇವರ 2 ಸುಪುತ್ರರು ಶ್ರೀ ಜಯಂತ ಮತ್ತು ಶ್ರೀ ಪುನೀತ್ ಭಟ್. ತತ್ವಜ್ಞಾನದಲ್ಲಿ ಎಷ್ಟು ಮುಂದೆ ಇದ್ದಾರೋ ಅಷ್ಟೇ ಮುಂದೆ ವಿಜ್ಞಾನದಲ್ಲೂ ಕೂಡ ತಮ್ಮ ಸಾಧನೆಯನ್ನ ತೋರಿಸಿದ್ದಾರೆ. ಇದು ಬಹಳ ಹೆಮ್ಮೆಯ ಸಂಗತಿ. ನಮಗೆ ಎಷ್ಟು ಹೆಮ್ಮೆ ತರ್ತಾ ಇರಬೇಕಾದ್ರೆ ಅವರ ಮಾತಾಪಿತೃಗಳಿಗೆ ಎಷ್ಟು ಮಟ್ಟಿಗೆ ಹೆಮ್ಮೆ ತಂದಿರಬಹುದು ಅಂತ ನೀವು ಊಹಿಸಬಹುದು. ಕಳೆದ ಮಾರ್ಚ್ ಏಪ್ರಿಲ್ನಲ್ಲಿ ಪದವಿ ಪೂರ್ವ ಮಂಡಳಿಯವರು ಪ್ರೀ ಯೂನಿವರ್ಸಿಟಿ ಪರೀಕ್ಷೆಯನ್ನು ನಡೆಸಿ ಸೈನ್ಸ್ ವಿಭಾಗದಿಂದ ಪೂಜ್ಯ ಆಚಾರ್ಯರ ಪುತ್ರ ಜಯಂತ ಸುಮಾರು 98% ಅಂಕಗಳನ್ನು ಗಳಿಸಿ ತಮ್ಮ ತಂದೆ ತಾಯಿಗಳಿಗೆ ಮತ್ತು ತಾವು ವಿದ್ಯಾಭ್ಯಾಸ ಮಾಡಿದ ಕಾಲೇಜಿಗೆ ಶಾಲೆಗೆ ಅತಿ ಹೆಚ್ಚಿನ ಕೀರ್ತಿಯನ್ನು ತಂದಿದ್ದಾರೆ. ಅಷ್ಟೇ ಮಾತ್ರವಲ್ಲ, ನಮ್ಮೆಲ್ಲರಿಗೂ ಒಂದು ಹೆಮ್ಮೆ, ನಮ್ಮ ಹುಡುಗ 98% ತಗೊಂಡು ಪ್ರೀ ಯೂನಿವರ್ಸಿಟಿನಲ್ಲಿ ಇವತ್ತೇನಾದರೂ ರ್ಯಾಂಕ್ ಡಿಕ್ಲೇರ್ ಮಾಡತಕ್ಕಂತಹ ಪ್ರವೃತ್ತಿ ಇದ್ದಿದ್ರೆ ಫಸ್ಟ್ ರ್ಯಾಂಕ್ ಖಂಡಿತ ಬರ್ತಾ ಇತ್ತು ಆ ವಿದ್ಯಾರ್ಥಿಗೆ. ಈ ವಿದ್ಯಾರ್ಥಿಯ ಸಾಧನೆಯನ್ನ ಮೆಚ್ಚಿ ನಾವು ಅವರಿಗೆ ಈ ತಮ್ಮ ಸಮಕ್ಷಮದಲ್ಲಿ ಒಂದು ಹೂವಿನ ಗುಚ್ಛವನ್ನು ಕೊಟ್ಟು ಅತಿ ಹೆಚ್ಚಿನ ಉತ್ತೇಜನವನ್ನ ನೀಡಬೇಕು ಅಂತ ಹೇಳಿ ಒಂದು ಚಿಕ್ಕ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಇದೇ ರೀತಿ ಪೂಜ್ಯ ಹರಿದಾಸ್ ಭಟ್ರ ಅವರ ಪುತ್ರ ಈ ವರ್ಷ ಸೈನ್ಸ್ ವಿಭಾಗದಿಂದ 97% ಅಂಕಗಳನ್ನು ಗೊತ್ತು ಅವನು ತಮ್ಮ ಕಾಲೇಜಿಗೆ ಪ್ರಥಮ ಸ್ಥಾನದಲ್ಲಿದ್ದಾನೆ. ಅವನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಒಂದು ಚಿಕ್ಕ ಹೂಗುಚ್ಛ ಮತ್ತು ನಮ್ಮ ಸಹಿ ನೆನಪಿನ ಕಾಣಿಕೆಯನ್ನ ಪೂಜ್ಯ ಆಚಾರ್ಯರು ಅವರಿಗೆ ನೀಡಿ ಮಕ್ಕಳಿಗೆ ಹರಿಸಬೇಕು. ಈ ಮಟ್ಟದ ಮಕ್ಕಳು ನಮ್ಮ ಸಮಾಜದಲ್ಲಿ ಖಂಡಿತವಾಗಲೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬರಬೇಕು. ಈ ಇಬ್ಬರು ವಿದ್ಯಾರ್ಥಿಗಳು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವಾಗಲಿ ಅಂತ ಹೇಳಿ ಕೇಳ್ತಾ ಅವರ ಇಬ್ಬರ ಸಾಧನೆಯನ್ನ ನಾವು ನಮ್ಮ ಕರತಾಳದ ಮೂಲಕ ಸೂಚನೆ ಅಂತ ಹೇಳಿ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಪೂಜ್ಯ ಆಚಾರ್ಯರಿಂದ ಜಯಂತ ಮತ್ತು ಪುನೀತ್ ಭಟ್ ಇಬ್ಬರಿಗೆ ನಮ್ಮ ಸವಿ ನೆನಪಿನ ಕಾಣಿಕೆಗಳು ಮತ್ತು ಒಂದು ಹೂವಿನ ಗುಚ್ಛ. ಪೂಜ್ಯ ಹರಿದಾಸ್ ಭಟ್ರು ಕಾರ್ಯ ಗೌರವದಿಂದ ತೆರಳಬೇಕಾಗಿರೋದ್ರಿಂದ ಅವರನ್ನು ನಾವು ಬಲವಂತ ಮಾಡಿ ಉಪಸ್ಥಿತಿರಬೇಕು ಅಂತ ಕೇಳಿಕೊಳ್ಳದೆ ನಮ್ಮ ಕೃತಜ್ಞತೆಯನ್ನ ಒಂದು ತುಳಸಿ ದಳ ಅರ್ಪಣೆ ಮಾಡುವ ಮೂಲಕ ಸೂಚಿಸ್ತಾ ಇದ್ದೀವಿ. ಪೂಜ್ಯ ಆಚಾರ್ಯರು ಅವರಿಗೆ ಫಲವನ್ನು ಸಮರ್ಪಣೆ ಮಾಡಿ ನಮ್ಮ ಮನಸ್ಸನ್ನ ಸಂತೋಷ ಪಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಏನೇ ಹರಿದಾಸರ ಭಟ್ ಬಂದಿರೋ ನಮಗೆ ತುಂಬಾ ಸಂತೋಷ. ಮುಂದೆ ನಮಗೆ ಅವರ ಪ್ರವಚನ ಮಾಲಿಕನ್ನ ಏರ್ಪಡಿಸತಕ್ಕಂತಹ ಸುಯೋಗ ದೊರೆಯುತ್ತೆ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಪೂಜ್ಯ ಆಚಾರ್ಯರು ಒಂದು ಎರಡು ಮಾತಾಡಬೇಕು ಅಂತ ಹೇಳಿ ಸಭಿಕರು ಇಷ್ಟಪಡ್ತಿರೋದ್ರಿಂದ ಎರಡು ಮಾತನ್ನಾಡಿ ಇಬ್ಬರ ಮಕ್ಕಳಿಗೆ ಆಶೀರ್ವದಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ.
ಶ್ರೀ ಗುರು ಶ್ರೀ ಗುರುಭ್ಯೋ ನಮಃ. ನೀವೆಲ್ಲ ಪ್ರಭಂಜನಾಚಾರ್ಯರ ಮಹಾಭಾರತದ ಪ್ರವಚನಕ್ಕೆ ಕಾದು ಕುಳಿತವರು, ಅಮೃತದ ರಸಪಾನಕ್ಕೆ ಆಸಕ್ತರಾದವರಿಗೆ ಇವತ್ತಿನ ಆಧುನಿಕ ಪಾನೀಯವನ್ನು ಗಂಟಲಿಗೆ ಸುರಿದರೆ ಹೇಗೋ ಹಾಗೆ ಮಧ್ಯದಲ್ಲಿ ಬಂದಿರೋ ಇದೊಂದು ಕಾರ್ಯಕ್ರಮ. ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ವಿದ್ಯೆ ಬಿಟ್ಟರೆ ಮತ್ತೆ ಯಾವುದೂ ಆಧಾರ ಇಲ್ಲ ಜೀವನಕ್ಕೆ. ಅಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕಲಿಯೋದು ಎಷ್ಟು ಮುಖ್ಯನೋ ಆ ವಿದ್ಯಾರ್ಥಿಗಳಿಗೆ ಆತ್ಮೀಯತೆಯಿಂದ ಹೇಳಿಕೊಡೋದು ಅಷ್ಟೇ ಮುಖ್ಯ. ಸಾಧಾರಣ ಇವತ್ತು ಅಧ್ಯಾಪಕರು ವೈದ್ಯರು, ಇವರು ವಿದ್ಯೆಯನ್ನು ಮಾರಾಟಕ್ಕೆ ಇಟ್ಟವರು. ಬೆಳಿಗ್ಗೆಯಿಂದ ಸಾಯಂಕಾಲ ಮಲಗುವವರೆಗೂ ನೀವು ಶಿಕ್ಷಣವನ್ನು ನೀಡ್ತೀರಿ ಅಂದರೆ ಮನೆಯಲ್ಲಿ ವಿದ್ಯಾರ್ಥಿಗಳು ಒಳ್ಳೆ ಅಧ್ಯಾಪಕರಿಗೆ ಕ್ಯೂ ನಿಂತು ಅವರನ್ನು ಬೇಕಾದ ಸಂಭಾವನೆಯನ್ನು ನೀಡಿ ಹೇಳುವ ಪರಿಸ್ಥಿತಿ ಇವತ್ತು ಬೆಂಗಳೂರಿನಲ್ಲಿ ಇದೆ. ಹಣದ ಮೋಹ ಅಂದರೆ ಅದರ ಎಷ್ಟೆಷ್ಟು ನಮ್ಮ ಬಳಿಗೆ ಬರ್ತಾಳೋ ಅಷ್ಟು ಅದರ ಬಗ್ಗೆ ದಾಹ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಆದ್ದರಿಂದ ಜೀವನ ಇಡೀ ಭೋಗಿಸೋದಕ್ಕೂ ಅವಕಾಶ ಇಲ್ಲದೆ ಗಳಿಕೆಯಲ್ಲೇ ತೊಡಗಿರುವ ಮೇಷ್ಟ್ರುಗಳು ಡಾಕ್ಟರ್ಗಳು ಬೆಂಗಳೂರಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಆದರೆ ಗುರುರಾಜರಾಗಿರೋದಕ್ಕೊಂದು ಅಪವಾದ, ಅವರು ಮನೆಯಲ್ಲಿ ಮತ್ತು ಬೇರೆ ಕಡೆಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಅವರು ದೊಡ್ಡ ಪ್ರಸಿದ್ಧ ಬೆಂಗಳೂರಿನ ಒಂದು ಕಲಾಶಾಲೆಯಲ್ಲಿ ಅಂದರೆ MES ಕಾಲೇಜಲ್ಲಿ ಪ್ರಾಂಶುಪಾಲರಾಗಿ ಒಳ್ಳೆಯ ಹೆಸರನ್ನು ಗಳಿಸಿದವರು. ಅವರು ನಿವೃತ್ತಿಯ ನಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡುತ್ತಾರೆ. ನನ್ನ ವಿದ್ಯಾರ್ಥಿಯನ್ನು ನನ್ನ ಮಗನನ್ನು ಕಳಿಸಿಕೊಡುವ ಸಂದರ್ಭದಲ್ಲಿ ಅಧ್ಯಾಪಕರು ತಾವು ದುಡ್ಡು ತಗೊಂಡು ಪಾಠವನ್ನು ಮಾಡೋದಿದ್ದರೆ ಗುರುರಾಜರಾಯರು ನಮ್ಮ ವಿದ್ಯಾರ್ಥಿಗಳು ಮೇಲೆ ಬರಬೇಕು ಅಂತ ದುಡ್ಡು ಕೊಟ್ಟು ಪಾಠವನ್ನು ಮಾಡಿ ಉಚಿತವಾಗಿ ಶಿಕ್ಷಣವನ್ನು ನೀಡಿದವರು. ಆದ್ದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಹೆಚ್ಚಿನ ಪ್ರೋತ್ಸಾಹ ಅವರು ಓದೋದಷ್ಟೇ ಅಲ್ಲದೆ ಅಧ್ಯಾಪಕರ ನಿರೀಕ್ಷೆ ಅವರಲ್ಲಿ ಹೆಚ್ಚಿನ ಉನ್ನತ ಮಟ್ಟದ ವ್ಯಾಸಂಗಕ್ಕೆ ಕಾರಣ ಆಗ್ತದೆ. ಒಂದನೆಯದ್ದು ಅವರಿಗೆ ದಾಕ್ಷಿಣ್ಯ, ನಮ್ಮ ಅಧ್ಯಾಪಕರು ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ನಾನು ಇಷ್ಟು ಅಂಕ ಗಳಿಸ್ತೇನೆ, ನಾನು ಇಷ್ಟು ಉನ್ನತ ಮಟ್ಟದ ಅಭ್ಯಾಸದಲ್ಲಿ ತೊಡಗುತ್ತೇನೆ ಅಂತ ಅವರಿಗೆ ಭರವಸೆ ಇದೆ, ಅವರಿಗೆ ಬೇಸರ ಆಗಬಾರದು ಅನ್ನೋ ದೃಷ್ಟಿಯಿಂದ ವಿದ್ಯಾರ್ಥಿಗಳು ತೊಡಗುವ ಪ್ರೇರಣೆ ಮುಖ್ಯವಾಗಿ ದೊರೆತಿದ್ದು ಗುರುರಾಜರಾಯರಿಗೆ. ನನ್ನ ವಿದ್ಯಾರ್ಥಿಗೆ ನಮ್ಮ ತಂದೆ ತಾಯಿಗೆ ಬೇಸರ ಆದರೂ ವಿದ್ಯಾರ್ಥಿಗಳು ತಡ್ಕೊಳ್ತಾರೆ, ಆದರೆ ಅಧ್ಯಾಪಕರ ಮನಸ್ಸಿಗೆ ಬೇಸರ ಆಯಿತು ಅಂದರೆ ಅದು ದೊಡ್ಡ ಸಂಗತಿಯಾಗುತ್ತೆ ಅವರಿಗೆ. ಈ ದೃಷ್ಟಿಯಿಂದ ನನ್ನ ಮಗನಿಗೆ ಹರಸುವ ವಿಷಯಕ್ಕಿಂತಲೂ ಇಲ್ಲಿ ಮುಖ್ಯವಾಗಿ ಗುರುರಾಜರಾಯರಂತಹ ಅಧ್ಯಾಪಕರು, ಆದರ್ಶ ಅಧ್ಯಾಪಕರು ಮತ್ತಷ್ಟು ಬೆಳೆಯಲಿ ಅಂತ ನಾವು ವ್ಯಾಸನಗಿರಿ ಪ್ರಭಂಜನಾಚಾರ್ಯರ ಮಹಾಭಾರತದ ವ್ಯಾಸಪ್ರವಚನದ ಸಂದರ್ಭದಲ್ಲಿ ನಾನು ಮೊದಲಾಗಿ ಬೇಡಿಕೊಳ್ತಾ ಇದ್ದೇನೆ. ಮತ್ತೆ ಅವರು ಹೇಳಿದಂತೆ ಎರಡೂ ಶಿಕ್ಷಣದಲ್ಲಿ ಈ ವಿದ್ಯಾರ್ಥಿಗಳು ಇದ್ದಾರೆ ಅಂತ ಅವರು ಹೇಳಿದರು. ಲೌಕಿಕ ವಿದ್ಯಾಭ್ಯಾಸದಲ್ಲೂ ಇದ್ದಾರೆ, ಇತರ ಕಡೆ ಅಲೌಕಿಕ ಶಿಕ್ಷಣದಲ್ಲೂ ಇದ್ದಾರೆ ಅಂತ. ಮುಖ್ಯವಾದ ಸಂಗತಿ ಇವತ್ತು ಲೌಕಿಕ ಶಿಕ್ಷಣಕ್ಕೆ ಕೈಯಿಟ್ಟರೆ ಈ ಕಡೆ ಶಿಕ್ಷಣಕ್ಕೆ ಅವಕಾಶ ಸಿಗೋದೇ ಕಡಿಮೆ, ಹೊತ್ತೆ ಸಾಕಾಗೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳು ಬೆಳೀತಾ ಇದ್ದಾರೆ. ಅಂಥದ್ರಲ್ಲಿ ವ್ಯಾಸನಕೆರೆ ಪ್ರಭಂಜನಾಚಾರ್ಯರ ಮಗ, ಅವನು ಸುಧಾಪಾಠಕ್ಕೆ ಸಿದ್ಧವಾಗುವ ರೀತಿಯಲ್ಲಿ ಅವರ ಗರಡಿಯಲ್ಲಿ ಅವನು ಸಿದ್ಧನಾಗಿದ್ದಾನೆ ಅನ್ನೋದು ಅತ್ಯಂತ ಅಭಿನಂದನೀಯವಾದ ಒಂದು ಸಂದರ್ಭ. ಸಾಮಾನ್ಯ ವಿದ್ವಾಂಸರು ಸಮಾಜಕ್ಕೆ ನೀವು ಓದಬೇಕು ಅಂತ ಹೇಳ್ತಾರೆ ಹೊರತು ತಮ್ಮ ಮನೆಯಲ್ಲೇ ಆ ವಾತಾವರಣವನ್ನು ನಿರ್ಮಾಣ ಮಾಡೋದು ಬಹಳ ಅಪರೂಪ. ಅಂಥ ಅಪರೂಪದ ಸಂಗತಿಗಳಲ್ಲಿ ಇವೆರಡು ಅಂತ ನಾನು ಹೇಳ್ತಾ ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕಾಗಿ ಗುರುರಾಜರಾಯರನ್ನು ಅಭಿನಂದಿಸ್ತಾ ಅದರ ಜೊತೆಯಲ್ಲಿ ತಮ್ಮ ಅಮೂಲ್ಯವಾದ ಹೊತ್ತನ್ನು ಇದಕ್ಕೆ ವಿನಿಯೋಗ ಮಾಡಿ ನಮ್ಮ ಈ ಹರಟೆಗೆ ಕಿವಿಕೊಟ್ಟು ನಿಂತ ಪ್ರಭಂಜನಾಚಾರ್ಯರಿಗೂ ಕೂಡ ನಾನು ಕೃತಜ್ಞನಾಗ್ತಾ, ನೀವೆಲ್ಲ ದೊಡ್ಡ ತ್ಯಾಗವನ್ನು ಮಾಡಿದ್ದೀರಿ, ಮಹಾಭಾರತ ಪ್ರವಚನಕ್ಕೆ ಬಂದು ಯಾರೋ ಒಬ್ಬ ಎರಡು ವಿದ್ಯಾರ್ಥಿಗಳು ನಮ್ಮ ಸಮಾಜದವರು ಅನ್ನೋ ಅಭಿಮಾನದಿಂದ ನೀವು ನಿಮ್ಮ ಸಮಯವನ್ನು ಕೊಟ್ಟಿದ್ದೀರಿ. ಈಕೆ ತಮಗೂ ಕೃತಜ್ಞತೆಯನ್ನು ಸೂಚಿಸ್ತಾ ಆ ವಿದ್ಯಾರ್ಥಿಗಳಿಗೆ ಹರಿಗುರುಗಳು ಮತ್ತಷ್ಟು ಶ್ರೇಯಸ್ಸಿನ ಮಾರ್ಗವನ್ನು ತೆರೆದಿಟ್ಟು ಅವರ ಶ್ರೇಯಸ್ಸಿನ ಜೊತೆಗೆ ನಮ್ಮ ಶಾಸ್ತ್ರ ಪ್ರಪಂಚಕ್ಕೂ ಅವರಿಗೆ ಅವರಿಂದ ಗಣನೀಯವಾದ ಸೇವೆ ಸಲ್ಲಿಸುವಂತೆ ಅನುಗ್ರಹಿಸಿರಿ ಅಂತ ಈ ಸಂದರ್ಭದಲ್ಲಿ ವ್ಯಾಸರ ಸನ್ನಿಧಿ ಮಹಾಭಾರತದ ಪ್ರವಚನ ಅಂದರೆ ಆ ಸಂದರ್ಭದಲ್ಲಿ ನಾನು ಹರಸ್ತಂದ ಎರಡು ಮಾತುಗಳನ್ನು ಶ್ರೀಕೃಷ್ಣ ಅರ್ಪಣಮಸ್ತು.
ಈ ಮಕ್ಕಳ ಏಳಿಗೆಯನ್ನು ಸಂಪೂರ್ಣವಾಗಿ ಪ್ರದಂಗವಾಗಿ ಮೆಚ್ಚಿ ಶ್ರೀನಿವಾಸ್ ಅಂತಕ್ಕಂಥವರು ಇಬ್ಬರು ಮಕ್ಕಳಿಗೂ ಒಂದು ಕಿರು ಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಪೂಜೆ ಆಚಾರ್ಯರು ಇಬ್ಬರು ಮಕ್ಕಳಿಗೆ ಇದನ್ನು ವಿನಿಯೋಗಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಕ್ಷಮಿಸ್ಬೇಕು, ಒಂದೆರಡು ಮೂರು ನಿಮಿಷ ಜಾಸ್ತಿ ತಗೊಂತಾ ಇದ್ದೀನಿ, ಅನೇತ ಭಾವಿಸ್ಬೇಡಿ. ಶ್ರೋತೃಗಳಿಗೆ ಒಬ್ಬರಾದ ಮಾನ್ಯ ಮುದ್ಲಾಪುರ ಶ್ರೀನಿವಾಸರಾಯರು ಒಂದು ಎರಡು ಮಾತುಗಳನ್ನು ಆಡಲು ಇಷ್ಟಪಟ್ಟಿದ್ದಾರೆ. ಅವರು ಮಾತು ಆಡುವುದಕ್ಕೆ ಮುನ್ನ ಒಂದು ಚಿಕ್ಕ ಪ್ರಕಟಣೆ. ಕಳೆದ ಮಹಾಭಾರತದ ಪ್ರವಚನ ಮಾಲಿಕೆಯ ಕೊನೆಯ ದಿನ ಪೂಜ್ಯ ಬ್ರಹ್ಮಣ್ಯಾಚಾರ್ಯರಿಂದ ವಿಜಯೇಂದ್ರ ತೀರ್ಥರ ಪಾಪ ವಿಮೋಚನ ಸ್ತೋತ್ರದ ಬಗ್ಗೆ ಪ್ರವಚನ ನಡೆಯಿತು. ಆ ಪ್ರವಚನವನ್ನು ಪ್ರಭಾಕರ್ರವರು ಸಂಪೂರ್ಣವಾಗಿ ಒಂದು ಧ್ವನಿ ಸುರುಳಿ ರೂಪದಲ್ಲಿ ತಂದು ಎರಡು ಕ್ಯಾಸೆಟ್ ಅನ್ನು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಈ ಕ್ಯಾಸೆಟ್ಗಳ ಬಿಡುಗಡೆ ಪೂಜ್ಯ ಆಚಾರ್ಯರಿಂದ ನಡಿಬೇಕು ಅಂತ ಹೇಳಿ ನಾನು ಅರಕೆ ಮಾಡ್ಕೊಳ್ತಾ ಇದ್ದೀನಿ. ಈ ಕ್ಯಾಸೆಟ್ ಬೆಲೆ ಎರಡು ಕ್ಯಾಸೆಟ್ ಸೇರಿ 80 ರೂಪಾಯಿ. ಈ ದಿನ ಅವರು ಈ ದಿನ ಮತ್ತು ನಾಳೆ 70 ರೂಪಾಯಿಗೆ ಕೊಡಲು ಸಿದ್ಧರಿದ್ದಾರೆ. ಆಸಕ್ತರು ಇದನ್ನು ತಗೊಂಡು ಇದರ ಲಾಭವನ್ನು ಪಡೆಯಬಹುದು. ಮಾನ್ಯ ಮುದ್ಲಾಪುರ ಶ್ರೀನಿವಾಸರಾಯರು ಕ್ಷಮಿಸಬೇಕಾಚಾರ್ಯ.
ಆಚಾರ್ಯಗೂ ನಮಸ್ಕಾರ, ಹರದಾಸ್ ಭಟ್ರಿಗೂ ನಮಸ್ಕಾರ. ನಾನೇನು ಭಾಳ ಸಮಯ ತಗೊಳ್ಳಲ್ಲ, ಕೇವಲ 2 ನಿಮಿಷ. ಆಚಾರ್ಯರು ಬರೋದಕ್ಕಿಂತ ಮುಂಚೆ ನಾನು ಹರದಾಸ್ ಭಟ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ. ಕಳೆದ ತಿಂಗಳು ಸುಧಾ ಸೌರಭ ರಿಲೀಸ್ ಆಯಿತು ಪೂರ್ಣಪ್ರಜ್ಞ ವಿದ್ಯಾಪೀಠದಾಗೆ 30ನೇ ತಾರೀಕೇನೋ ತಿಂಗಳ ಹಿಂದೆ. ಆಚಾರ್ಯರದ್ದು ಹರದಾಸ್ ಭಟ್ರು ಇವರು ಗುರುರಾಜ್ ಮುಂಚೆ ಹೇಳಿದಾಗೆ ಅಖಿಲ ಭಾರತ ಮಹಾಪಂಡಿತರು ಅಂದರು. ಬರೇ ಪಂಡಿತರಲ್ಲ, ಮಾಧ್ವ ದೊಡ್ಡ ದಿಗ್ವಿಜಯರು ಅಂತ ಹೇಳ್ಬೋದು ನಾವು. ಸೊ ಅವ್ರನ್ನ ನಾನು ಈಗ ಹರಿದಾಸ್ ಭಟ್ರನ್ನ ಏನ್ ಕೇಳ್ಕೊಂಡೆ ಅಂದ್ರೆ ಪ್ರಶ್ನೋತ್ತರ ಸಂವಾದ ಆಯಿತು. ಅವರು ನಾಸ್ತಿಕ ಪರವಾಗಿ ಪ್ರಶ್ನೆಗಳು ಕೇಳಿದ್ರು. ಆಚಾರ ಸಿದ್ಧಾಂತ, ಪೂರ್ವಪಕ್ಷ ಸಿದ್ಧಾಂತ. ಈಗ ಸಮಯ ಬಂದಿದೆ, ಹರಿದಾಸ್ ಭಟ್ರು ಪೂರ್ವಪಕ್ಷಕ್ಕೆ ಕೂತಿದ್ದಾರೆ, ನಮ್ಮ ಸಿದ್ಧಾಂತ ಈ ಕಡೆ ಕೂತಿದ್ದಾರೆ. ಸೊ ಅವ್ರನ್ನ ಹರಿದಾಸ್ ಭಟ್ರನ್ನ ಏನ್ ಕೇಳ್ಕೊಂಡೆ ಅಂದ್ರೆ ತತ್ವವಾದಿ. ಈಗ ಅದು ಕೇಳಿದ್ದೆಲ್ಲ ಮರ್ತು ಬಿಟ್ಟಿದೀವಿ. ಅದಕ್ಕೆ ಹರಿದಾಸ್ ಭಟ್ರನ್ನ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮೆಲ್ಲರ ಪರವಾಗಿ ಅದು ಸಂವಾದ ತತ್ವವಾದಲ್ಲಿ ಸೀರಿಯಲ್ ಆಗಿ ಬರಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಆಯ್ತು, ನಮಸ್ಕಾರ.
ಯೋಂತಃ ಪ್ರವಿಶ್ಯ ಮಮ ವಾಚ ವಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮನದೋನಃ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ವಾಡಿತೇ ಕರವಾಗ್ನ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸನ ನಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ. ಹರಾಯ ಭಜಕಾಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೋತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರುಂ ಮಮ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಪರಮ ಪವಿತ್ರವಾದ ಶ್ರೀಮದ್ ಮಹಾಭಾರತದ ಶಲ್ಯಪರ್ವದ ಆರಂಭ ಇವತ್ತಿನ ದಿವಸ. ಕಳೆದ ಸಲ ಕರ್ಣಪರ್ವದೊಂದಿಗೆ ಮುಕ್ತಾಯವಾಗಿತ್ತು. ಮಹಾಭಾರತದ ಒಟ್ಟು 18 ಪರ್ವಗಳಲ್ಲಿ ಕರ್ಣಪರ್ವ ಮೊದಲನೇದಾಗಿ ಆದಿಪಂಚಕಾಂತ ಹೆಸರು. ಆದಿಪರ್ವ, ಸಭಾಪರ್ವ, ವನಪರ್ವ, ವಿರಾಟ ಪರ್ವ ಮತ್ತು ಉದ್ಯೋಗ ಪರ್ವಗಳನ್ನು ಆದಿಪಂಚಕಾಂತ ಕರೆದಿದ್ದಾರೆ. ಆಮೇಲೆ ಭೀಷ್ಮಪರ್ವ, ಕರ್ಣಪರ್ವ ಮತ್ತು ದ್ರೋಣಪರ್ವ, ಶಲ್ಯಪರ್ವ, ಸೌಪ್ತಿಕ ಪರ್ವ, ಇಷ್ಟು ಪರ್ವಗಳನ್ನು ಯುದ್ಧ ಪಂಚಕಾಂತ ಕರೀತಾರೆ. ಅದರಲ್ಲಿ ಕರ್ಣಪರ್ವ ಮುಕ್ತಾಯವಾಗಿದೆ ಅಂದರೆ 8 ಪರ್ವಗಳು ಮುಕ್ತಾಯವಾದಂತೆ ಲೆಕ್ಕ. ಇನ್ನು 10 ಪರ್ವಗಳಷ್ಟು ಮಹಾಭಾರತ ಉಂಟು. ಅದರಲ್ಲಿ ಕರ್ಣಪರ್ವದ ಮುಖ್ಯವಾದ ಘಟ್ಟ ಕರ್ಣ ಅತ್ಯಂತ ಸಾತ್ವಿಕನಾದಂಥ ವ್ಯಕ್ತಿ, ಸೂರ್ಯನ ಅವತಾರ, ಜಗತ್ತಿಗೆ ಬೆಳಕೊಡ್ತಕ್ಕಂಥ ಸೂರ್ಯನ ಅವತಾರ. ಅಂಥವನು ದುರ್ಯೋಧನದ ಕಡೆಗೆ ಸಿಕ್ಕು ಎಂಥ ದುರಂತವನ್ನು ಕಂಡ ಮೊದಲು ಹೇಳುತ್ತಾರೆ. ಕಲಿ ಎಂಥ ಮಹಾ ಅಜ್ಞಾನ ಮಿಥ್ಯಾಜ್ಞಾನಗಳ ಸ್ವರೂಪ ಅಂದರೆ ಸೂರ್ಯನನ್ನೂ ಆಕ್ರಮ ಮಾಡತಕ್ಕಂತಹ ಒಂದು ವಿಚಿತ್ರವಾದ ರೀತಿ. ರಾಹು ಸೂರ್ಯನ ಬಾಹ್ಯ ಪ್ರಕಾಶವನ್ನು ನಿಯಂತ್ರಣ ಮಾಡಿ ಮುಚ್ಚಾಕಿದರೆ ಈ ಒಬ್ಬ ದುರ್ಯೋಧನ ಸೂರ್ಯನ ಅವತಾರವಾದ ಕರ್ಣನ ಅಂತಃಶಕ್ತಿಯೇ ಮುಚ್ಚೋಹ ಮಾಡ್ತಾನೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಒಂದು ಕಡೆಗೆ ದುರ್ಯೋಧನ, ಒಂದು ಕಡೆಗೆ ರಾಹು, ಇಬ್ಬರು ಅಲ್ಲಿ ಸೂರ್ಯ ಇಲ್ಲಿ ಕರ್ಣ, ಅದರ ದುರಂತ ಕರ್ಣನ ಅವಸಾನವೇ ಆಗಿ ಹೋಯಿತು. ಕರ್ಣನಂತಹ ಮಹಾನುಭಾವ ದುರಂತಕ್ಕೊಳಗಾದ, ಕರ್ಣ ದುರ್ಯೋಧನನ ವಶವಾಗಿದ್ದಕ್ಕೆ ಅವನು ಹಾಳಾದ. ಅದೇ ಏನಾದರೂ ಕರ್ಣ ಸುಗ್ರೀವನಾಗಿದ್ದ ಕಾಲಕ್ಕೆ ಎಷ್ಟು ಮೇಲೆ ಹೋಗಿಬಿಟ್ಟ, ಕಪಿರಾಜ್ಯ ಆಸೀತ್ ಅಂತ ಹೇಳುತ್ತಾರೆ, ಕಪಿಗಳ ರಾಜನಾಗಿಬಿಟ್ಟ. ಅದೇ ಕರ್ಣ ಅಲ್ಲಿ ಹನುಮಂತನ ಅನುಗ್ರಹಕ್ಕೆ ಪಾತ್ರನಾಗಿ ರಾಮನ ಕೃಪೆಗೆ ಒಳಗಾಗಿ ಸುಗ್ರೀವ ಕಪಿಗಳ ರಾಜರಾದರೆ ಇಲ್ಲಿ ಹರಿವಾಯುಗಳಿಂದ ದೂರ ಆಗಿಬಿಟ್ಟ. ಇದು ಆಶ್ಚರ್ಯ, ಹರಿವಾಯುಗಳಿಗೆ ಹತ್ತಿರವಾಗಿದ್ದಕ್ಕೆ ಅಷ್ಟು ಮೇಲೆ ಹೋದ, ದೂರ ಆಗಿದ್ದಕ್ಕೆ ಇಷ್ಟು ಕೆಳಗೆ ಹೋಗಿಬಿಟ್ಟ ಕರ್ಣ. ನಮಗಾಗ ಅರ್ಥ ಆಗುತ್ತೆ, ಉಳಿದೆಲ್ಲ ಕರ್ಣನಿಗಿದ್ರು ಕೂಡ ಅವರಿಬ್ಬರ ಅನುಗ್ರಹ ಇಲ್ಲದೆ ಹೋಗಿದ್ದಕ್ಕೆ ಕರ್ಣ ದೂರ ಆದ, ತನ್ನ ಪ್ರಾಣವನ್ನೇ ಕಳ್ಕೊಳ್ತಕ್ಕಂಥ ವಿಚಿತ್ರ ಸನ್ನಿವೇಶ ಒದಗಿತ್ತು. ಇವತ್ತು ಲೋಕದೊಳಗೆ ದುರ್ಯೋಧನ ಎಲ್ಲಿದ್ದಾನೆ ಅಂತ ಕೇಳಿದಾಗ ಇಲ್ಲವೇ ಇಲ್ಲ. ಅಜ್ಞಾನ ಮಿಥ್ಯಾಪತಿ ರೂಪತೋಸವು ಅಂತ ಕರೀತಾರೆ. ತಿಳುವಳಿಕೆ ಇಲ್ಲದೆ ಇರೋದು ಅಜ್ಞಾನ, ತಪ್ಪು ತಿಳುವಳಿಕೆ ಇರೋದು ಮಿಥ್ಯಾಜ್ಞಾನ. ಒಂದು ತಿಳುವಳಿಕೆ ಇಲ್ಲ, ಕಲಿ ಬಂದ ಅಂತ ಅರ್ಥ. ತಪ್ಪು ತಿಳುವಳಿಕೆ ಇದೆ, ಕಲಿ ಬಂದ ಅಂತ ಅರ್ಥ. ಅದು ಬಂದರೆ ಇವತ್ತು ಸೂರ್ಯನಂಥವರಿಗೂ ಉಳಿಗಾಲ ಇಲ್ಲ, ಅಂದರೆ ಉಳಿದವರ ಪಾಡೇನು ಅಂತ ಗೊತ್ತಾಗ್ತದೆ. ಇನ್ನು ಒಳಗಿಂದ ಅಜ್ಞಾನ ಮಿಥ್ಯಾಜ್ಞಾನ, ಹೊರಗಿನಿಂದ ದುರ್ಯೋಧನ ಸುಯೋಧನ. ಅದರ ಧನ ಈ ಕಿವಿಯೇನಾದರೂ ಧನಕ್ಕೆ ಅಡ್ಜಸ್ಟ್ ಆದರೆ ದೇವರು ಮರ್ತು ಬಿಡ್ತಾನೆ ಅಂತ ಅರ್ಥ. ಕರ್ಣನ ಕೈ ದುರ್ಯೋಧನ ಕೈ ಸಿಕ್ಕಿತ್ತು. ಕರ್ಣ ದುರ್ಯೋಧನ ವಶವಾಗಿದ್ದಾಗ ನಮ್ಮ ಕಿವಿಯೆಲ್ಲ ಇವತ್ತು ಈ ಷೇರ್ ಮಾರ್ಕೆಟ್ ನೋಡೋದಕ್ಕೆ ಇಂಟ್ರೆಸ್ಟ್ ಇದ್ದಾಗ ಸುಧಾದಿ ಗ್ರಂಥಗಳ ಬಗ್ಗೆ ಆಸಕ್ತಿ ಇರದ ಮನುಷ್ಯನಿಗೆ ಫಲಿತಾಂಶ ಏನು ಅಂದರೆ ಜೀವನ ಹಾಳಾಗಿ ಹೋಗುತ್ತೆ. ನಮ್ಮ ಜೀವನ ತತ್ರಾಪಿ ಜನ್ಮಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮಶತಕೋಟಿಷು ಮತ್ಪರತ್ವಂ. ಇಂಥ ದೊಡ್ಡ ಜೀವನ ಇವತ್ತು ಧನ ಕನಕಗಳಿಗೆ ವಶವಾಗಿ ಬಿಟ್ಟರೆ ಅದು ದುರಂತವನ್ನಲ್ಲದೆ ಇನ್ನೇನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ನಿದರ್ಶನ. ಅಂತೂ ಕರ್ಣನನ್ನ ಅರ್ಜುನ ಸಂಹಾರ ಮಾಡ್ತಾನೆ. ಕೃಷ್ಣನ ನೇತೃತ್ವದಲ್ಲಿ ಸಂಹಾರ ಕ್ರಿಯೆ ನಡೀತು. ಅಂದರೆ ಯಾರು ದುರ್ಯೋಧನಿಗೆ ವಶವಾಗ್ತಾರೋ ಅವರನ್ನು ದೇವರೇ ಕೊಲ್ಲಿಸ್ತಾನೆ ಅಂತ ಅರ್ಥ. ಅದು ಬಹಳ ಮುಖ್ಯ. ದೇವರೇ ಕೊಲ್ಲಿಸಿಬಿಡ್ತಾನೆ, ಕೊಂದುಬಿಡು ಅಂತ ಹೇಳಿ. ಕೊಂದಿದ್ದು ಯಾರು? ಅರ್ಜುನ. ಅರ್ಜುನನಿಂದ ಕರ್ಣನ ನಾಶ ಅಂದರು ಒಂದೇ. ಇವತ್ತು ಅರ್ಜುನನಿಂದ ಕರ್ಣ ಅಂತ ಹೇಳಿದರೆ ಕಿವಿ. ನಮ್ಮ ಕಿವಿ ಕೆಟ್ಟ ಕೆಟ್ಟ ಕಡೆ ಹೋಗೋದರ ದುರಭ್ಯಾಸ ಯಾವಾಗ ಬಿಡಬೇಕು ಅಂದರೆ ಅರ್ಜುನನಿಂದ ಬಿಡಬೇಕು ಅಂತ ಅರ್ಥ. ಅರ್ಜುನನ ಬಾಣಗಳ ಬಿದ್ದುವು, ಕರ್ಣ ಕೆಳಗೆ ಬಿದ್ದ. ಅರ್ಜುನ ಅಂದರೆ ಸಾಕ್ಷಾತ್ ಇಂದ್ರಾವತಾರ, ಶ್ರುತಾದಿಹಿ ಅಂತ ಕರೆದ್ರೆ ಶ್ರವಣ ಮನನ ಧ್ಯಾನ. ದೇವರ ಬಗ್ಗೆ ನಾವು ಏನು ಶ್ರವಣ ಮನನ ಧ್ಯಾನಗಳನ್ನು ಮಾಡ್ತೇವೆ ಅದರ ಪ್ರಭಾವದಿಂದ ಈ ಕೆಟ್ಟ ಕಿವಿ ಹೋಗಿ ಒಳ್ಳೆ ಕಿವಿ ಬರುತ್ತೆ ಅಂತ ಅರ್ಥ. ಕೆಟ್ಟ ಕಿವಿ ಅಂದರೆ ಅದು ಸಹಸ್ರವರ್ಮನ ರಾಕ್ಷಸ ಸೇರಿಕೊಂಡಿದ್ದ ಕರ್ಣ ಕುಂಡಲದೊಳಗೆ. ಕವಚ ಮತ್ತು ಕುಂಡಲ ಅಂತ ಹೇಳಿದರೆ ಸಹಸ್ರವರ್ಮ ರಾಕ್ಷಸನ ಪ್ರವೇಶವಾಗಿತ್ತಲ್ಲಿ. ಅದು ಹೋಗಿಬಿಟ್ರೆ ಶುದ್ಧವಾದ ಕರ್ಣ. ಅದು ಶುದ್ಧವಾದ ಕರ್ಣ ಅಂತ ಹೇಳಿದ ಹರಿಕಥೆಯನ್ನು ಕೇಳಿದರೆ ಶುದ್ಧವಾದ ಕರ್ಣ. ಅದನ್ನು ಬಿಟ್ಟು ಬೇರೆದನ್ನು ಕೇಳಿದರೆ ಅದರ ಅಶುದ್ಧವಾದ ಕರ್ಣ ಅಂತ ಕರೀತಾರೆ. ಅದು ಕರ್ಣನ ಅವಸಾನದ ಕಥೆ. ಇನ್ನೊಂದಿಷ್ಟು ಕರ್ಣನ ಉದ್ಧಾರದ ಕಥೆ ಅದು. ಕರ್ಣ ಇಲ್ಲಿಂದ ಕೊಂದು ಅಲ್ಲಿ ಕರ್ಕೊಂಡು ಹೋಗಿಬಿಡ್ತಾರೆ. ಕರ್ಣ ಮೇಲಕ್ಕೆ ಹೋಗ್ತಾನೆ ಹೊರತು ಅಧಪತನ ಹೊಂದೋದಿಲ್ಲ. ಅವನ ಜೀವನ ಇಲ್ಲಿಗೆ ಮುಕ್ತಾಯವಾಯಿತು, ಭೌತಿಕ ಜೀವನ. ಅನಂತರ ತನ್ನ ಮೂಲ ರೂಪವನ್ನು ಸೇರಿ ಸೂರ್ಯನಾಗಿ ಯಥಾಪ್ರಕಾರ ಬೆಳಗ್ತಾ ಇದ್ದಾನೆ. ಅಂದರೆ ಧನದ ಮೋಹ ಯಾವಾಗ ಹೋಯಿತು ಅಂದರೆ ಸತ್ತ ಮೇಲೆ ಹೋಯಿತು ಅಂತ ಅರ್ಥ. ಅಲ್ಲಿವರೆಗೂ ಹೋಗಲಿಲ್ಲ, ಸಾಯೋವರೆಗೂ ಆ ಥರ ದುರ್ಯೋಧನ ಬಿಡಲಿಲ್ಲ. ಅಂದರೆ ಮನುಷ್ಯನನ್ನು ಇವತ್ತು ಧನಕರಗಳ ಆಸೆ ಹೇಗೆ ಪೀಡಿಸುತ್ತೆ ಅಂತ ಹೇಳೋದಕ್ಕೆ ಸಾಕ್ಷಿ. ಮನುಷ್ಯ ಟೆಂಪ್ಟ್ ಆಗ್ತಾನೆ. ದುರ್ಯೋಧನ ಬಿಡಲಿಕ್ಕೆ ಕೃಷ್ಣಕರರು ಬಿಡಲಿಲ್ಲ, ಈ ಕಡೆ ಮಾನ ಬರೋದಿಲ್ಲ ಅಂತ ಹೇಳಿಬಿಡ್ತಾನೆ. ಅಂದರೆ ಈ ದುಶ್ಚಟಗಳಿಗೆ ಬಲಿಯಾದ ಮನುಷ್ಯನಿಗೆ ಯಾರ ಮಾತು ಕಿವಿಯಲ್ಲಿ ಹೋಗೋದಿಲ್ಲ ಅಂತ ಹೇಳೋದಕ್ಕೆ ನಿದರ್ಶನ ಅದು. ಭಗವಂತ ಅದಕ್ಕೋಸ್ಕರ ಅವನು ಒಳ್ಳೆಯವನೊಂಬ ಕಾರಣಕ್ಕೆ ಕೊಲ್ಲಿಸಿ ಅವನು ಉದ್ಧಾರವನ್ನು ಮಾಡ್ತಾ ಇದ್ದಾನೆ. ಅಲ್ಲಿಗೆ ಕರಡ ಪರ್ವ ಮುಕ್ತಾಯವಾಗಿ ಧರ್ಮರಾಜ ಅಂತೂ ಆನಂದ ಪಟ್ಟುಬಿಟ್ಟ. ಅಬ್ಬಾ ಕರಡ ಸತ್ತ, ಕರಡ ಸತ್ತ ಅಂತ ಖುಷಿ ಪಟ್ಟಿದ್ದು ಪಟ್ಟಿದ್ದೇನೆ. ಅವನ ಖುಷಿ ಏನಾಗುತ್ತೆ ಅದು ಮುಂದೆ ನಾವು ನೋಡ್ತೇವೆ. ಆಗೇನಾಯಿತು, ದುರ್ಯೋಧನ ಯಥಾ ಪ್ರಕಾರ ಗೋಳಾಡ್ತಾನೆ. ಎಂದು ಸುಖ ಪಡಲಿಕ್ಕೆ ಸಾಧ್ಯ? ದುರ್ಯೋಧನ ಎಂದು ಸುಖ ಪಡ್ತಾನೆ? ದೇವರನ್ನು ಬಿಟ್ಟವನಿಗೆ ಸುಖ ಆಗೋದೇ ಇಲ್ಲ. ನಿನ್ನ ನೆನಹೆನಾಗೆ ಸಂತೋಷ ರಂಗ ವಿಠಲರೇಯ. ಸುಖ ಒಳಗಿನಿಂದ ಬರಬೇಕು, ದೇವರು ಹೊರಗೆ ತರಿಸ್ಬೇಕು ಅದನ್ನು. ದೇವರನ್ನು ಬಿಟ್ಟವರಿಗೆ ಸುಖದ ಅನುಭವ ಆಗೋದೇ ಇಲ್ಲ ಅಂತ ಹೇಳೋದಕ್ಕೆ ಸಾಕ್ಷಿ. ಎಷ್ಟು ಸುಖವಾಗಿದ್ದಾರಲ್ಲ ಅಂತ ಕೇಳಿದರೆ ಸುಖ ಅಲ್ಲದು, ಸುಖ ಅಂತ ತಪ್ಪಿಳ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಮೊದಲೇ ತೋರುತ್ತಿದೆ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ ಅಂತ ಹೇಳ್ತಾರಲ್ಲ ಹಾಗೆ. ಅದು ಆಸ್ಪತ್ರೆ ಆರಾಮಾಗಿದ್ದೇನೆ ಅಂದ್ರೆ ಏನರ್ಥ? ಅದಕ್ಕೆ ಆರಾಮಾಗಿ ಆಸ್ಪತ್ರೆಗೆ ಯಾಕೆ ಹೋಗ್ತಿದ್ದ ಈ ಮಧ್ಯೆ? ಆಸ್ಪತ್ರೆಯಲ್ಲಿ ಆರಾಮಾಗಿರೋದು ಅಂದ್ರು ಒಂದೇ, ಲೌಕಿಕದ್ರು ಸುಖ ಬದುಕ್ತೇವೆ ಅಂದ್ರು ಅಷ್ಟೇನೆ. ಏನು ಸುಖ ಅರ್ಥ ಇಲ್ಲ ಅಂತ ಅವ್ರಿಗೆ ಅರ್ಥ ಆಗಿಲ್ಲ ಅಂತಾನೆ ಹೊರತು ಬೇರೆ ಏನೂ ಅಲ್ಲ. ತಿಳ್ಕೊಳ್ಬೇಕಷ್ಟೇ, ಆದಷ್ಟು ಬೇಗ ಹೊರಗೆ ಹೋಗಬೇಕು. ಅಲ್ಲಿ ಆಸ್ಪತ್ರೆಯಿಂದ ಹೊರಗೆ ಹೋಗಿ ಡಿಸ್ಚಾರ್ಜ್ ಯಾವ ಮಾಡ್ತೀನಿ ಅಂತ ಕೇಳ್ತಿರ್ತಾರೆ ನೋಡಿದ್ರ, ಯಾವ ಡಿಸ್ಚಾರ್ಜ್ ಮಾಡ್ತಾರೆ ಯಾವ ಡಿಸ್ಚಾರ್ಜ್ ಮಾಡ್ತಾರೆ. ಅದೇ ರೀತಿನೇ ಸಂಸಾರದಿಂದ ಡಿಸ್ಚಾರ್ಜ್ ಆಗಬೇಕು ಅಂತ ಹೇಳ್ತಾರೆ. ಸಂಸಾರದಿಂದ ಹೊರಗೆ ಹೋಗಿಬಿಟ್ರೆ ಅದನ್ನೇ ಸಾಧನೆ ಅಂತ ಕರೆಯೋದು. ಹೊರಗೆ ಹೋಗೋದಕ್ಕೆ ಬೇರೆ ದಾರಿ ಇಲ್ಲ. ನಾಣ್ಯ ಪಂಥ ಅಯನಾಯ ವಿದ್ಯತೆ. ದುರ್ಯೋಧನನಿಗೆ ಗೋಳು ಅಂದ್ರೆ ಒಂದೇ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಅಂತ ಹೇಳ್ತಾರೆ. ಧನ ಎರಡಕ್ಕೂ ದುಃಖ ಕಾಣಕ್ಕ, ಎರಡಕ್ಕೂ ದುಃಖ, ಇಹಕ್ಕೂ ದುಃಖ ಪರಕ್ಕೂ ದುಃಖ ಅಂತ ಅರ್ಥ. ಇಟ್ಕೊಳ್ಳೋಕ್ಕೂ ದುಃಖ, ಕೊಡೋದಕ್ಕೂ ದುಃಖ. ಎರಡಕ್ಕೆ ಇಟ್ಕೊಳ್ಳೋಕೆ ಎಲ್ಲಿ ಇಟ್ಕೊಳ್ಳೋಕ್ಕೂ ಕಷ್ಟ, ಕೊಟ್ಟರೆ ಹೋಯ್ತಲ್ಲ ಅಂತ ಹೋಯ್ಕೋತಾನೆ, ಮತ್ತೆ ಇದೊಂದು ಕಷ್ಟ. ಈಗ ಎರಡಕ್ಕೂ ದುಃಖನೇ. ದುರ್ಯೋಧನ ಗೋಳಾಡದ, ಮತ್ತೆ ಬೆಳಗಾಯಿತು. ಆದರೆ ದುರ್ಯೋಧನ ಮನಸ್ಸೊಳಗೆ ಮಾತ್ರ ಬೆಳಗಾಗೋದೇ ಇಲ್ಲ. ಬದ ಆಶ್ಚರ್ಯ, ಹೊರಗೆ ಬೆಳಗಾಗ್ತಿತ್ತೆ ಹೊರತು ಒಳಗೆ ಬೆಳಗಾಗಲೇ ಇಲ್ಲ ಅವನಿಗೆ. ಏನ್ ಮಾಡಿದನಂತೆ, ಪ್ರಭಾತಾಯಂತು ಶರ್ವರ್ಯಾಂ ಗುರುಪುತ್ರಾನುಮೋದಿತಃ ಶಲ್ಯಂ ಸೇನಾಪತಿಂ ಕೃತ್ವ ಯೋದ್ಧುಂ ದುರ್ಯೋಧನೋಭ್ಯಯ. ಬೆಳಗಾದ ಮೇಲೆ ಶಲ್ಯನಿಗೆ ಸೇನಾಧಿಪತ್ಯವನ್ನು ಕೊಡುತ್ತಾನೆ. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಅಂದರೆ, ಸೇನಾಧಿಪತ್ಯ ಕೊಡಲಿಕ್ಕೆ ಅಶ್ವತ್ಥಾಮರ ಅಪ್ಪಣೆ ತಗೊಂಡಂತೆ. ಗುರುಪುತ್ರರೇ, ನಾವು ನೀವು ಸೇನಾಧಿಪತಿ ಮಾಡ್ತೇನೆ ಶಲ್ಯನನ್ನು ಅಂತ ಹೇಳಿದ ಅವರು ಒಪ್ಪಿಕೊಂಡ್ರಂತೆ. ಅರ್ಥ ಮಾಡ್ಕೊಳ್ಬೇಕು. ಮೊದಲು ಏನು ಬರೆದ ಭಟ್ಟನಾರಾಯಣ ಅಂಬನ ಏನು ಬರೆದ ವೇಣು ಸಂಹಾರದೊಳಗೆ, ದ್ರೋಣ ಪರ್ವ ಆಗ್ತಿರ್ಲಿಕ್ಕೇನೆ ಈ ಕರ್ಣ ಅಶ್ವತ್ಥಾಮರಲ್ಲಿ ಸೇನಾಧಿಪತಿ ದೊಡ್ಡ ಗಲಾಟೆಯಾಗೋಯ್ತು. ನನಗೆ ಸೇನಾಪತ್ಯ, ನನಗೆ ಸೇನಾಪತ್ಯ ಅಂತ ಗಲಾಟೆ ಮಾಡಿಕೊಂಡು ಏನೋ ಬರೆದು ಬಿಟ್ಟಿದ್ದಾರೆ. ಇಲ್ಲಿ ಯೋಚನೆ ಮಾಡಿ, ಸುಳ್ಳು ಅಂತ ಈಗಾಗಲೇ ಹೇಳಿಯಾಗಿದೆ. ಇಲ್ಲಿ ನೋಡಿಬೇಕಾದ್ರೆ ಕರ್ಣನಿಗೆ ಸೇನಾಧಿಪತ್ಯ ಅಲ್ಲಿ ಸಿಕ್ತು, ಅಶ್ವತ್ಥಾಮರೆ ಸಿಗಲಿಲ್ಲ ಅಂತ ಆಗಿದ್ರೆ ಈಗ ಆಗಬಹುದಾಗಿತ್ತು. ಬೇಕಾದ್ರೆ ಅವರು ಈಗಲೂ ಆಗಲಿಲ್ಲ. ಆಗಲೂ ಕೂಡ ಅಶ್ವತ್ಥಾಮರು ಕರ್ಣನಿಗೆ ಅವಕಾಶ ಕೊಟ್ಟರೆ ಹೊರತು ತಾವು ಆಗಲಿಕ್ಕೆ ಇಷ್ಟಪಡಲಿಲ್ಲ. ಈಗಲೂ ಕೂಡ ಶಲ್ಯನಿಗೆ ಕೊಡಿಸಿದ್ರು ತಾವು ಆಗಲಿಕ್ಕೆ ಇಷ್ಟಪಡಲಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಅಶ್ವತ್ಥಾಮರು ಇಷ್ಟಪಟ್ಟು ತ್ಯಾಗ ಮಾಡಿದ್ದೆ ಹೊರತು ಅವರ ಪದವಿಯನ್ನು ಅಪೇಕ್ಷೆ ಪಟ್ಟಿದ್ದಲ್ಲ. ಇದೆಲ್ಲ ಗೊತ್ತಿಲ್ಲದ ಕವಿಗಳದನ್ನ ಕೆಡಿಸಿ ಅವರೊಬ್ಬರು ಸಾಮಾನ್ಯ ಒಬ್ಬ ಅಧಿಕಾರ ಲಾಲಸೆಯ ಮನುಷ್ಯ ಹೇಗೆ ವರ್ತಿಸಬೇಕು ಹಾಗೆ ವರ್ತಿಸ್ತಾರೆ ತಿಳ್ಕೊಳ್ತಾರಲ್ಲ, ತುಂಬ ತಪ್ಪದು. ಶಲ್ಯನಿಗೆ ಸೇನಾಪತ್ಯ ಕೊಟ್ಟಾಯಿತು, ದುರ್ಯೋಧನನಿಗೆ ಆಸೆ. ಇಲ್ಲಿ ಸೋದರ ಮಾವ ಈಗ ಇಷ್ಟೊತ್ತು ಮೊದಲು ಕಳಿಸಿದ ಭೀಷ್ಮರನ್ನ ಅವರು ತಾತ, ಆಮೇಲೆ ಸೇನಾಧಿಪತ್ಯ ಕೊಟ್ಟ ದ್ರೋಣರಿಗೆ ಅವರು ಗುರುಗಳು, ಈಗ ಕೊಡ್ತಾರೆ ಸೋದರ ಮಾವ. ಏನಾದರೂ ಒಂದು ವ್ಯವಸ್ಥೆ ಆಗಬೇಕು. ಆಮೇಲೆ ಕರ್ಣನ ಅಣ್ಣ ಅಂತ ಗೊತ್ತಿಲ್ಲ ಅಷ್ಟೇ ಪಾಂಡವರಿಗೆ, ಅಣ್ಣವನು ಅವನ್ನು ಕಳಿಸ್ತಾ ಈ ನೋಡಿದ್ರೆ ಶಲ್ಯನನ್ನು ಕಳಿಸ್ತಾ ಇದ್ದಾನೆ ಸೋದರ ಮಾವ ನಕುಲ ಸಹದೇವರಿಗೆ ಸಾಕ್ಷಾತ್ತಾಗಿ ಉಳಿದವರಿಗೆ. ಆದ್ರಿಂದ ಪಾಂಡವರು ಯುದ್ಧ ಬಿಟ್ಟುಬಿಡ್ತಾರೋ ಅಂತ ಯೋಚನೆ ಅವನು, ಯುದ್ಧವನ್ನು ಬಿಟ್ಟುಬಿಡ್ತಾರೋ ಅಂತೇಳಿ ಹಿಂದೆ ಮಾಡ್ತಿದ್ರಂತೆ. ಈ ನಮ್ಮ ಭಾರತೀಯ ಸಂಸ್ಕೃತಿಯ ಜನಗಣ ಮೇಲೆ ಯುದ್ಧಕ್ಕೆ ಅಂತ ಬಂದಾಗ ಏನು ಮಾಡ್ತಿದ್ರು ಗೊತ್ತೇನು, ಬೇರೆಯವರೆಲ್ಲ ಕೂಡ ಬೇರೆ ಸರ್ವದವರು ಮುಂದೆ ಹಸುಗಳನ್ನು ತಂದು ಬಿಡ್ತಾ ಇದ್ರಂತೆ. ಅವ್ರು ಬಾಣ ಹೊಡೆಯಾಗಿಲ್ಲ, ಹೊಡೆಯ ಯಾಕೆ ಹಸುಗಳಿಗೆ ಎಟ್ಟು ಬಿಡುತ್ತೆ. ಅವ್ರು ಸುಮ್ಮನೆ ಇವರು ಅವ್ರನ್ನ ಹೊಡೆಯೋದು, ಆ ಹಸು ಬಿದ್ದರೆ ಅವ್ರಿಗೆ ಯೋಚನೆ ಇರಲ್ಲ ಅವರಿಗೆ, ಹಸುವನ್ನು ಹೊಡೆಯೋದು ಇವರನ್ನು ಹೊಡೆಯೋದು. ಅವ್ರು ಹೊಡಿಬಾರದು, ಮುಂದೆ ಹಸುಗಳನ್ನು ಬಿಡತಕ್ಕಂಥ ಪದ್ಧತಿ ಅಂತ. ದುರ್ಯೋಧನ ಮಾಡಿದವನು ಆ ರೀತಿಯಾಗಿ. ಭೀಷ್ಮರು, ದ್ರೋಣರು, ಕರ್ಣಾಸಿ ಎಲ್ಲ ಒಳ್ಳೆಯವರೇ, ಒಳ್ಳೆಯವರನ್ನ ಮುಂದೆ ಮಾಡಿ ತಾನು ಹಿಂದೆ ಬರ್ತಾರೆ. ಅವ್ರನ್ನ ಹೊಡೆಯೋವರೆಗೂ ನಾನು ಹೊಡೆಯೋಗಿಲ್ಲ, ಅವ್ರನ್ನ ಹೊಡಿಲಿಕ್ಕೆ ಇಲ್ಲ ಅಂತ ತಿಳ್ಕೊಂಡ್ರೆ ಅದನ್ನೇ ಭಗವಂತ ಹೇಳಿದ. ಯೋಚನೆ ಮಾಡಬಾರದು. ನಾರಾಯಣ ದುಡಿತಾದನ ಬಂಧಿನಿ ಗ್ರಹ ಕ್ಷತ್ರಿಯಾಣಾಂ ಪರಮೋಧರ್ಮ. ಹರಿದ್ವೇಷಗಳಿಗೆ ಹೇಗೆ ಶಿಕ್ಷೆ ಕೊಡಬೇಕು, ಹರಿದ್ವೇಷಗಳಿಗೆ ಭಗವಂತನ ದ್ವೇಷಗಳಿಗೆ ಯಾರು ಸಹಕಾರ ಕೊಡ್ತಾರೆ ಅವರನ್ನು ನಾಶ ಮಾಡಬೇಕು ಅನ್ನೋ ತತ್ವವನ್ನು ಭಗವಂತ ಸೋರಿಸ್ತ. ಅದಕ್ಕೆ ಭೀಷ್ಮರು ಹೋದರು, ದ್ರೋಣರು ಹೋದರು, ಕರ್ಣನು ಹೋದ. ಭೀಷ್ಮರನ್ನು ಪ್ರಾಣ ಹಿಡ್ಕೊಂಡಿದ್ದಾರೆ ಅಷ್ಟೇನೆ. ಈಗ ಶಲ್ಯರಾಜನ ಸರದಿ ಬಂತಂತೆ. ದುರ್ಯೋಧನ ಅವಕಾಶ ಕೊಟ್ಟು ಅಂದ್ರೆ ಅವರು ಸತ್ರು ಅಂತಾನೆ ಅರ್ಥ, ಬೇರೆ ದಾರಿನೇ ಇಲ್ಲ, ಇನ್ಸೋದ್ ಬದುಕರು ಹೋಗ್ತಾರೆ ಅಂತ ಅರ್ಥ. ಶಲ್ಯನ ಸೇನಾಧಿಪತಿ ಕೊಟ್ಟು ಕಳಿಸಿದಾಗ ಯುದ್ಧ ಪ್ರಾರಂಭವಾಯಿತಂತೆ. ಅವತ್ತು ಬೆಳಿಗ್ಗೆ ಪಾಂಡವರಲ್ಲಿ ಒಂದು ಸಭೆ ಒಂದು, ಕೃಷ್ಣ ಎಲ್ಲ ಹೇಳ್ತಾ ಬರ್ತಾನೆ. ಅವತ್ತಿನ ಸಭೆಯಲ್ಲಿ ತೀರ್ಮಾನ ಮಾಡ್ತಾ ಇದ್ದಾನೆ. ನೋಡಿ, ಭೀಷ್ಮರನ್ನ ಅರ್ಜುನ ತನ್ನ ಬಾಣಗಳಿಂದ ಹೊಡೆದ, ದ್ರೋಣರನ್ನ ವಿಶೇಷವಾಗಿ ಧೃಷ್ಟದ್ಯುಮ್ನ ನೆಪವಾಗಿ ಬಂದಿದ್ದ ದ್ರೋಣರು ಹೊರಟೋದ್ರು, ಕರ್ಣನನ್ನ ಪ್ರತಿಜ್ಞೆ ಮಾಡಿದಂತೆ ಅರ್ಜುನ ಕೊಂದ, ಇನ್ನು ದುಶ್ಯಾಸನಾದಿ ಸಂಹಾರ ಭೀಮಸೇನೆ ಮಾಡಿ ಆಗಿದೆ ಈಗಾಗಲೇನೆ. ಈಗ ಧರ್ಮರಾಜ ನಿನ್ನ ಸರದಿ ಶಲ್ಯನನ್ನು ನೀರು ಕೊಲ್ಲಬೇಕು ಅಂತ ಹೇಳಿದನಂತೆ. ಕೃಷ್ಣ ತಾನು ತೀರ್ಮಾನ ಮಾಡಿ ಶಲ್ಯನ ಸಂಹಾರ ನಿನ್ನ ಕೈಲಾಗಬೇಕು. ಆಗ ಧರ್ಮರಾಜ ಹೇಳ್ತಾನೆ, ಓ ಆಗಲೇ ಅಂತ ಒಪ್ಪಿಕೊಂಡಂತೆ ಶಲ್ಯರಾಜ. ನೋಡಿ, ಇದು ಬಹಳ ಮುಖ್ಯ. ಯಾತಕ್ಕೆ ಕೃಷ್ಣ ಹಾಗೆ ಮಾಡ್ತಾನೆ ಗೊತ್ತೇನು, ಧರ್ಮರಾಜನಿಗೆ ಮೊದಲಿಂದ ಬಂಧು ಬಾಂಧವರು ಭಾರಿ ಪ್ರೀತಿ. ಶಲ್ಯರಾಜ ಅಂತೂ ಸೋದರ ಮಾವ, ಅವನು ನೀನು ಕೊಲ್ಲಬೇಕು ಅಂತ ಹೇಳೋದ್ರ ಮೂಲಕವಾಗಿ ಅಭಿಮಾನ ಗೆಲ್ಲಬೇಕು ಎಂಬುದನ್ನು ತೋರಿಸಿಕೊಡುತ್ತೆ. ಅಭಿಮಾನ ಗೆಲ್ಲಬೇಕು ನೀನು ಅಂತ ಹೇಳಿದಾಗ ಧರ್ಮರಾಜ ಒಪ್ಪಿಕೊಂಡಂತೆ, ಕೃಷ್ಣ ನೀನು ಹೇಳಿದ ಹಾಗೆ ಮಾಡ್ತೇನೆ ಅಂತ ಹೇಳುತ್ತಾನೆ. ಯುದ್ಧ 18ನೇ ದಿವಸದ ಯುದ್ಧ ಅದು. 17ನೇ ದಿವಸ ಮಧ್ಯಾಹ್ನ 3-4 ಗಂಟೆ ಹೊತ್ತಿಗೆ ಕರ್ಣ ಬಿಡುತ್ತಾನೆ. ಸ್ವಲ್ಪ ಯುದ್ಧ ನಡೆದು ಅವತ್ತು ಮುದೋಗಿಬಿಡುತ್ತೆ. 18ನೇ ದಿವಸ ಬೆಳಿಗ್ಗೆ ಶಲ್ಯರ ಸೇನಾಧಿಪತ್ಯ ಪ್ರಾರಂಭವಾಯಿತು. ಆಗ ಯುದ್ಧಕ್ಕೆ ಹೊರಟಾಗ ಸನ್ನಿವೇಶ ಹೇಗಿತ್ತು ಅಂತ ಹೇಳುತ್ತಾರೆ. ಮಹಾರ್ಥದಲ್ಲಿ ಅಧ್ಯಾಯಗಟ್ಟಲೆ ಬರೋ ವಿಚಾರವನ್ನು ಆಚಾರ್ಯರು ಒಂದೇ ಶ್ಲೋಕದಲ್ಲಿ ಸಂಗ್ರಹ ಮಾಡುತ್ತಾರೆ. ಪಾಂಡವರು ಹೇಗೆ ಬಂದರು ಯುದ್ಧಕ್ಕೆ, ಕೌರವರು ಹೇಗೆ ಬಂದರು ಮೊದಲು ಕಂಪೇರ್ ಮಾಡ್ತಾರೆ. ಅದನ್ನು ಓದಿದ್ರೆ ನಮಗೆ ಆಶ್ಚರ್ಯವಾಗಬೇಕು ಅಂತ ಅದ್ಭುತವಾದ ನಿರೂಪಣೆಯನ್ನು ನಮ್ಮಂದು ಇಡ್ತಾ ಇದ್ದಾರೆ. ಅಗ್ರೇ ಭೀಮ ಪಾಂಡವಾನಾಂ ಮಧ್ಯೆ ರಾಜ ಯುಧಿಷ್ಠಿರ ಪೃಷ್ಠತಃ ಗಾಂಡೀವ ಧನ್ಮಾಸೀತ್ ವಾಸುದೇವಾಭಿರಕ್ಷಿತ. ಪಾಂಡವರು ಹೇಗೆ ಯುದ್ಧಕ್ಕೆ ಬಂದಿದ್ದಾರೆ ಅಂದರೆ ಮುಂದೆ ಭೀಮಸೇನ ಅಂತ, ಪಾಂಡವರ ಮುಂದೆ ಭೀಮಸೇನ. ಆಮೇಲೆ ಮಧ್ಯದೊಳಗೆ ಮಧ್ಯೆ ರಾಜ ಯುಧಿಷ್ಠಿರ, ಮಧ್ಯದಲ್ಲಿ ಧರ್ಮರಾಜ. ಪೃಷ್ಠೇ ಗಾಂಡೀವ ಧನ್ವಾಸೀತ್ ವಾಸುದೇವಾಭಿರಕ್ಷಿತ. ಹಿಂಭಾಗದಲ್ಲಿ ಅರ್ಜುನ ಇದ್ದಾನಂತೆ, ಬರೀ ಅರ್ಜುನ ಇದ್ದಾನಲ್ಲ, ಆ ವಾಸುದೇವಾಭಿರಕ್ಷಿತ ಕೃಷ್ಣರಕ್ಷಿತನಾದ ಅರ್ಜುನ ಹಿಂದ್ಗಡೆ ಇದ್ದಾನಂತೆ. ಆ ಕಡೆ ಈ ಕಡೆಯಲ್ಲಿ ಚಕ್ರರ ಉಕ್ಷವತ್ತು ಚಕ್ರರ ರಕ್ಷಕರಾಗಿ ನಕುಲ ಸಹದೇವರಿದ್ದಾರೆ. ನಕುಲ ಸಹದೇವರು ಆ ಕಡೆ ಈ ಕಡೆ ಇದ್ದಾರೆ. ಆತನಿಗೆ ಸಹಕಾರ ಮಾಡೋದಕ್ಕೋಸ್ಕರವಾಗಿ ಸಾತ್ಯಕಿ ದುಷ್ಟದ್ಯುಮ್ನ ಇದ್ದಾರೆ. ಇದು ಪಾಂಡವರ ಚಿತ್ರ ಇದು. ಈ ಕಡೆಯಿಂದ ಕೌರವರು ಹೇಗೆ ಬರ್ತಿದ್ದಾರೆ ಅಂದರೆ ಪಾಂಡವರ ಕೌರವರ ಎದುರಿಗೆ ಮೊದಲನೇ ನಿಂತಿದ್ದು ಶಲ್ಯರಾಜ ಇದ್ದಾನೆ, ಸೇನಾಧಿಪತಿಯಾಗಿ ಶಲ್ಯರಾಜ ನಿಂತಿದ್ದಾನೆ. ಮಧ್ಯಭಾಗ ಇನ್ನು ಮುಂದೆ ಹೇಳೋದಾದರೆ ಅತ್ಯಂತ ಮುಖ್ಯವಾಗಿ ಅಶ್ವತ್ಥಾಮರು ಮುಂದೆ ನಿಂತಿದ್ದಾರೆ, ಮಧ್ಯಭಾಗದಲ್ಲಿ ಶಲ್ಯ ನಿಂತಿದ್ದಾನೆ, ಹಿಂಭಾಗದಲ್ಲಿ ದುರ್ಯೋಧನ ಇದ್ದಾನೆ, ಎಡಬಲದಲ್ಲಿ ಶಕುನಿ ಒಂದು ಕಡೆ, ಅವನ ಮಗ ಒಂದು ಕಡೆಗೆ ಉಲೂಕ ಅಂತ ಹೆಸರು. ಅವ್ರ ಪಕ್ಕದೊಳಗೆ ಈ ಕೃಪವರ್ಮ ಕೃಪಾಚಾರ್ಯ ಇದ್ರಂತೆ. ಇದು ಪಾಂಡವರ ಸೈನ್ಯ ಹೇಗಿತ್ತು, ಕೌಂಡವರ ಸೈನ್ಯ ಹೇಗಿತ್ತು, ಬಹಳ ಮುಖ್ಯವಾದ ವಿಚಾರ ಇದು. ಪಾಂಡವರು ಅಂದರೆ ಧರ್ಮಿಷ್ಠರು, ಕೌರವರು ಅಂದರೆ ಅಧರ್ಮಿಗಳು, ಸೈನ್ಯ ಅಂದರೆ ಯುದ್ಧಕ್ಕೆ ಎದುರಿಸತಕ್ಕಂಥ ರೀತಿ ಇದು. ಪಾಂಡವರ ಬದುಕು ಹೇಗಿರುತ್ತೆ ಅಂತ ಕೇಳಿದರೆ ಅವರ ಮುಂಭಾಗದಲ್ಲಿ ಯಾರಿದ್ದಾರೆ, ಭೀಮಸೇನೆ ಇದ್ದಾನೆ ಅಂತ ಹೇಳಿದ್ದಾರೆ. ಮುಂಭಾಗದಲ್ಲಿ ಭೀಮಸೇನೆ ಇದ್ದಾನೆ ಅಂದರೆ ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ ಶ್ರೀ ಗುರುಭ್ಯೋ ನಮಃ ವಾಯು ಜೀವೋತ್ತಮ ಅಂತ ಮುಂದೆ ಹೋಗ್ತಾರೆ ಹರಿಭಕ್ತರಾದವರು. ಮಧ್ಯದಲ್ಲಿ ಯಾರಿದ್ದಾರೆ ಅಂತ ಕೇಳಿದರೆ ಧರ್ಮರಾಜ ಇದ್ದಾನೆ, ಧರ್ಮರಾಜ ಮಧ್ಯಭಾಗದಲ್ಲಿದ್ದಾನೆ, ಹಿಂದ್ಗಡೆಗೆ ಅರ್ಜುನ ಇದ್ದಾನೆ. ಎಷ್ಟು ಅಪೂರ್ವವಾದ ರೀತಿ ಅದು. ಭೀಮ ಮುಂದಿದ್ದಾನೆ ಎಂಬುದಕ್ಕೆ ಇನ್ನೊಂದರ್ಥ, ಭೀಮಸೇನ ಅಂದರೆ ತತ್ವಜ್ಞಾನದ ಸಂಕೇತ, ಜ್ಞಾನ ಮುಂದೆ ಮಾಡಿ ಬದುಕ್ತಾರೆ ಅಂತ ಅರ್ಥ. ಯಾರು ಜ್ಞಾನಕ್ಕೆ ಪ್ರಾಧಾನ್ಯ ಕೊಟ್ಟು ಬದುಕ್ತಾರೋ ಅವರು ಪಾಂಡವ ಪಕ್ಷದವರು ಅಂತ ಅರ್ಥ. ಮಧ್ಯದಲ್ಲಿ ಧರ್ಮ, ಧರ್ಮದ ಯಾವಾಗಲೂ ಮಧ್ಯೆ ಪ್ರೊಟೆಕ್ಟ್ ಮಾಡ್ಕೊಂಡಿರ್ತಾನೆ, ಮಧ್ಯ ಧರ್ಮದಲ್ಲಿನ ಪ್ರೊಟೆಕ್ಟ್ ಮಾಡಬೇಕು. ಮಧ್ಯೆ ಹಿಂದೆ ಬೆಂಗಾವಲಾಗಿ ಯಾರು ಇರಬೇಕು ಅಂದರೆ ಅರ್ಜುನ ಇರಬೇಕು. ಅರ್ಜುನ ಅಂದರೆ ಯಾರು, ಶ್ರವಣ ಮನನ ಧ್ಯಾನ, ಶ್ರವಣ ಮನನ ಧ್ಯಾನ ಇರಬೇಕು. ಅದೆಲ್ಲ ಇಲ್ಲಿ ಒಂದು ಗೊತ್ತು ಗುರಿಲ್ಲ, ಶ್ರವಣ ಮನನ ಧ್ಯಾನ ಆಗಬಾರದು, ಕೃಷ್ಣನಿಗೆ ಸಂಬಂಧಪಟ್ಟಿದ್ದಿರಬೇಕು. ಕೃಷ್ಣನ ಸಾರಥ್ಯದೊಳಗೆ ಶ್ರವಣ ಮನನ ಧ್ಯಾನ ಮಾಡಿಕೊಂಡು ಹಿದ್ದಿನಿಂದ ಮಧ್ಯಭಾಗದಲ್ಲಿ ಧರ್ಮ, ಮುಂಭಾಗದಲ್ಲಿ ಜ್ಞಾನ, ಎಡಭಾಗದಲ್ಲಿ ಸಹದೇವ, ಬಲಭಾಗದಲ್ಲಿ ನಕುಲ. ನಕುಲ ಸಹದೇವರು ಅಂದರೆ ಏನು ಆಚಾರ ಹೇಳ್ತಾರೆ, ನಕುಲ ಅಂದರೆ ಶೀಲ, ಸಹದೇವ ಅಂದರೆ ವಿನಯ. ಹೇಗಿದೆ ಚಿತ್ರ ನೋಡಬೇಕು, ಮುಂದೆ ಜ್ಞಾನ, ಮಧ್ಯ ಧರ್ಮ, ಹಿಂದೆ ಅಧ್ಯಯನ, ಈ ಕಡೆ ಶೀಲ, ಈ ಕಡೆ ವಿನಯ, ಹಿಂದೆ ಕೃಷ್ಣ ರಕ್ಷಕ. ಎಷ್ಟು ಚೆನ್ನಾಗಿದೆ ಈ ರೀತಿ ಬದುಕಿದರೆ ಯಾರು ಸೋಲ್ತಾರೆ ಅಂತ ಹೇಳ್ತಾರೆ. ಪಾಂಡವರು ಗೆದ್ದಿದ್ದು ವಿಶ್ವದ ದಾಖಲೆ ಅದು ಒಂದು. ಅಂತ ಕುರುಕ್ಷೇತ್ರ ಸಮರವನ್ನು ಪಾಂಡವರು ಗೆದ್ದರು. ಸಂಸಾರ ಕುರುಕ್ಷೇತ್ರದೊಳಗೆ ನಾವು ಜ್ಞಾನವನ್ನು ಮುಂದೆ ಮಾಡಿ ಬದುಕಬೇಕು. ಇವತ್ತು ಹಾಗಲ್ಲ ನಮ್ಮ ಜನ, ಕೌರವರು ಹೇಗೆ ಬದುಕಿದ್ದಾರೆ ನೋಡಿ ಲೆಕ್ಕ ಹಾಕಿ, ಕೌರವರು ಹೇಗೆ ಬದುಕಿದ್ದಾರೆ, ಮುಂಭಾಗದಲ್ಲಿ ಅಶ್ವತ್ಥಾಮಾಚಾರ್ಯ ಇದ್ದಾರೆ ಅಂದರೆ ಶಿವಾದಿ ದೇವತೆಗಳ ಸರ್ವೋತ್ತಮತ್ವವನ್ನು ಒಪ್ಪಿಕೊಂಡು ಬದುಕ್ತಾರೆ ಅಂತಾರೆ. ಅನ್ಯ ದೇವತೆಗಳ ಸರ್ವೋತ್ತಮತ್ವವನ್ನು ಒಪ್ಪಿಕೊಂಡು ಬರತಕ್ಕಂಥದ್ದು ಮೊದಲನೇದು. ಮಧ್ಯಭಾಗದಲ್ಲಿ ಶಲ್ಯರಾಜ ಇದ್ದಾರೆ, ಮಧ್ಯಭಾಗದಲ್ಲಿ ಶಲ್ಯ, ಶಲ್ಯ ಅಂದ್ರೆ ಏನು ಗೊತ್ತೇನು, ಆಯುಧ ಅದು ಒಂದು, ಬರೀ ಗೂಂಡಾಗಿರಿ ಉಗ್ರಗಾಮಿಗಳು ಅಂತ ಟೆರರಿಸ್ಟ್ಗಳು, ಅಲ್ಲಿ ಬಾಂಬಿಡು ಇಲ್ಲಿ ಬಾಂಬಿಡು ಇಂಥದವ್ರದ್ದು ಬೇರೆ ವ್ಯವಸ್ಥೆ ಇಲ್ಲ. ಹಿಂಭಾಗದಲ್ಲಿ ದುರ್ಯೋಧನ, ಕಲಿ ಯಾವಾಗಲೂ ಅಷ್ಟೇ ಮುಂದೆ ಬರೋದಿಲ್ಲ ಅವನು, ಅವ್ರಿಗೆ ಇವ್ರಿಗೆ ಸುಮ್ಮನೆ ಏನು ಮಾಡಿದ ಕೂತಿರ್ತಾನೆ, ಎಲ್ಲ ಮಾಡೋದು ಅವನೇ, ಕಣ್ಣಿಗೆ ಕಾಣದೇ ಇಲ್ಲ. ಈ ಕಡೆಗೆ ದೇವರು ಕಣ್ಣಿಗೆ ಕಾಣದೆ ಎಲ್ಲವನ್ನೂ ಮಾಡ್ತಾನೆ ಒಳ್ಳೆಯದನ್ನ, ಈ ಕಡೆ ದುರ್ಯೋಧನ ಕಣ್ಣಿಗೆ ಕಾಣದೆ ಎಲ್ಲವನ್ನೂ ಮಾಡ್ತಾನೆ ಕೆಟ್ಟದ್ದನ್ನ. ಇದನ್ನ ಅರ್ಥ ಮಾಡಿಕೊಂಡ್ರೆ ಇವತ್ತು ಈ ಕಡೆ ಕೃಷ್ಣ, ಆ ಕಡೆಗೆ ದುರ್ಯೋಧನ, ಇದನ್ನ ಅರ್ಥ ಮಾಡ್ಕೋ. ಹಿಂದೆ ದುರ್ಯೋಧನ, ಕಲಿ ಮುಂದೆ ಬರದಂತೆ ಮಾಡ್ತಾನೆ, ಜಗಳ ಹಚ್ಚಿ ಬಿಡ್ತಾರಲ್ಲ, ಹಚ್ಚೋರು ಎಲ್ಲೇ ಇರ್ತಾರೆ ಗೊತ್ತಾಗೋದೇ ಇಲ್ಲ, ಇವ್ರು ಹೊಡೆದಾಗ ಸಾಯ್ತಾರೆ ಇವರು, ಜಗಳ ಹಚ್ಚೋ ಸುಮ್ಮನೆ ಹುಡ್ಕೋದೇ ನಿಂತಾರೆ ಒಂದ್ ಕಡೆಗೆ. ದುರ್ಯೋಧನ ತಂತ್ರ ಅಂದ್ರೆ ಅದೇನೆ, ಕಲಿಯುಗದೊಳಗೆ ಎಷ್ಟು ಎಚ್ಚರಿಕೆಯಿಂದ ಬದುಕಬೇಕು ಅಂತ ಹೇಳೋದಕ್ಕೆ ನಿದರ್ಶನ. ಆ ಕಡೆ ಈ ಕಡೆ ಯಾರಿದ್ದಾರೆ, ಶಕುನಿ ಅವನ ಮಗ. ಶಕುನಿ ಅಂದ್ರೆ ಗೊತ್ತಲ್ಲ, ನಾಸ್ತಿಕ್ಯಂ ಶಕುನಿರ್ ನಾಮ, ಬಲಗೈಯಲ್ಲಿ ನಾಸ್ತಿಕ್ಯ, ಉಲೂಕ ಅಂದ್ರೆ ಗೂಬೆ ಅಂತ ಅರ್ಥ. ಗೂಬೆ ಗೊತ್ತಲ್ಲ, ಗೂಬೆ ಕಂಡಿದ್ದಾಗೆ ಬದಲೇದಾಗಿ ಸೋಮಾರಿತನದ ಸಂಖ್ಯಾತ, ಲೇಟಾಗಿ ಹೇಳ್ತಾರಲ್ಲ ಗೂಬೆ ಅಂತ ಕರೀತಾರೆ, ಲೇಟ ಸೂರ್ಯೋದಯ ಆದಮೇಲೆ ಯಾರು ಹೇಳ್ತಾರೋ ಅವ್ರು ಗೂಬೆಗಳಿದ್ದಾಗೆ. ಅಂಥವರೇ ಜಾಸ್ತಿ ಸೂರ್ಯೋದಯಕ್ಕೆ, ಸೂರ್ಯ ಬದ್ದೆ ಬಸ್ಬೇಕು ಅವನ್ನೆಲ್ಲ, ಅಲ್ಲಿವರೆಗೆ ಹೇಳೋದೇ ಇಲ್ಲ. ಸೂರ್ಯೋದಯ ಆದಮೇಲೆ ಕೂಡ ಮಲಗಿರ್ತಕ್ಕಂಥ ಒಂದೇ ಒಂದು ಪ್ರಾಣಿ ಅಂದ್ರೆ ಆ ಕಡೆ ಗೂಬೆ, ಈ ಕಡೆ ಮನುಷ್ಯ, ಇಬ್ಬರೇ ಇದ್ದೀನಿ ಯಾರು ಬಂದಿರೋದು. ಎಲ್ಲಾ ಪ್ರಾಣಿಗಳು ಎದ್ದು ಬಿಟ್ಟಿರುತ್ತೆ, ಎಲ್ಲಾ ಪ್ರಾಣಿಗಳು ಇದ್ದಿರು ನೋಡಿ, ಹಕ್ಕಿ ಈಕಿ ಏನೇನಿರುತ್ತೆ ಎಲ್ಲ ಇದ್ದಿರುತ್ತೆ. ಗೂಬೆ ಬೆಳಕನ್ನು ನೋಡೋದೇ ಇಲ್ಲ ಅಂತದ್ದು, ಸೂರ್ಯ ಪ್ರಕಾಶನೇ ನೋಡೋದಿಲ್ಲ ಮನುಷ್ಯ. ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹಾಗಿದ್ದು ಬಿಡ್ತಾರೆ. ಉಲೂಕ ಅಂದ ಹೆಸರೇ ಹೇಗಿದೆ ಅವನು, ಉಲೂಕ ಮುದಿಗೂಬೆ ಅನಿಸಿಕೊಳ್ಳಲು ಸರಿಯಾದ ಅರ್ಹತೆ ಅವನಿಗೆ. ಶಕುನಿ ಉಲೂಕ, ಆ ಕಡೆ ಕೃಪಾಚಾರ್ಯರು ಕೃತವರ್ಮ, ಪಾಪ ಇಬ್ಬರು ಒಳ್ಳೆಯವರೇ, ಕೆಟ್ಟ ಪಕ್ಷ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈ ತಂತ್ರ ನೋಡಿಕೊಂಡ್ರೆ ನಮ್ಮ ಬದುಕು ದುರ್ಯೋಧನನಂತೆ ಸರ್ವಥಾ ಇರಬಾರದು, ಕೌರವರಂತೆ ಇರಬಾರದು, ಪಾಂಡವರಂತೆ ಇರಲೇಬೇಕು ಅಂತ ಹೇಳತಕ್ಕಂಥ ಒಳ್ಳೆ ದೃಷ್ಟಾಂತ ಇದು. ಅವರು ಅದಕ್ಕೆ ನಾವು ಮಾಡಬೇಕಾದ ಕೆಲಸ ಏನೀಗ, ಜ್ಞಾನಕ್ಕೆ ಪ್ರಾಧಾನ್ಯ ಕೊಟ್ಟು ಬದುಕಬೇಕು. ಕೋಟಿ ಕೋಟಿ ರೂಪಾಯಿ ಬರಲಿ ನೋಡಿ ಮುಖ್ಯ ಅಲ್ಲವೇ, ಜ್ಞಾನ ಬೇಕಾದ್ರಿಂದ ಅದು ನಾಶವಾಗುತ್ತೆ. ಈ ಜ್ಞಾನ ನಾಶವಾಗೋದಿಲ್ಲ. ಇವತ್ತು ಹಣದಿಂದ ಜ್ಞಾನದಿಂದ ಹಣ ಸಂಪಾದನೆ ಮಾಡಬಹುದು, ಹಣದಿಂದ ಜ್ಞಾನ ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ಕೋಟ್ಯಾಧೀಶ ಫೇಲ್ ಆಗಿದ್ದಾನೆ, ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಇನ್ನು ಮಾಡೋಕ್ಕೋರೆ ಇನ್ನು ಕಳ್ಳ, ಅದು ಇನ್ನೊಂದು ಮೋಸ ಬೇರೆ ಶುರುವಾಗ, ಅವನು ಮೋಸ ಮಾಡ್ತಾನೆ ಶುರುವಾಗ, ವಿದ್ಯೆ ಇಲ್ಲ ಜೊತೆ ಮೋಸ ಬೇರೆ ಮಾಡ್ತಾನೆ, ಸಾಧ್ಯ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಜ್ಞಾನಕ್ಕೆ ಪ್ರಾಧಾನ್ಯ ಎಲ್ಲಿವರೆಗೂ ನಾವು ಕೊಡೋದಿಲ್ಲ ಅಲ್ಲಿವರೆಗೂ ನಾವು ಪಾಂಡವರ ಪಕ್ಷ ಆಗ ಸಂಭವನೇ ಇಲ್ಲ. ಅದರ ಜೊತೆಗೆ ಜ್ಞಾನಕ್ಕೆ ಪ್ರಾಧಾನ್ಯ ಅಂತ ಧರ್ಮವನ್ನು ಕೈಬಿಡಬಾರದು. ಮತ್ತೆ ಭಾರಿ ಶಾಸ್ತ್ರ ಓದ್ತೇವೆ ಅಂತೇಳಿ ದುರಾಚಾರಿಗಳಾಗಿ ಬಿಟ್ರೆ ಆ ಶಾಸ್ತ್ರ ಓದುವ ಲಕ್ಷಣ ಅಲ್ಲ. ಧರ್ಮ ಯಾವಾಗಲೂ ಮಧ್ಯದಲ್ಲಿ ಇರಲೇಬೇಕು. ಹಿಂಭಾಗದಲ್ಲಿ ಧರ್ಮ ಸುಮ್ಮನೆ ಉಳಿಸಿಕೊಳ್ಳೋದು ಸಾಧ್ಯ ಇಲ್ಲ, ದಾನ ಉಳಿಸಿಕೊಳ್ಳೋದಕ್ಕಾಗೋದಿಲ್ಲ. ಶ್ರವಣ ಮನನ ಧ್ಯಾನ. ದುಡ್ಡು ಬಂತು, ಯಾಕೆ ತಿಂಗಳು ಕೆಲಸ ಮಾಡಿದ್ರೆ ದುಡ್ಡು ಬಂತು, ಇದು ಬರ್ತಿರಲಿಲ್ಲ. ಇವತ್ತು ಕೆಲಸ ಮಾಡಿದ ಮುಂದಿನ ತಿಂಗಳು ದುಡ್ಡು ಬರುತ್ತೆ. ಇವತ್ತು ದುಡಿದು ದುಡಿತಾ ಅದಕ್ಕೆ ದುಡಿಯೋದು ಅಂತ ಕರೀತಾರೆ. ಕದಿಯೋದು ಬೇರೆ, ದುಡಿಯೋದು ಬೇರೆ. ಈ ಕಾರ್ಡ್ ಹತ್ರ ದುಡ್ಡಿರುತ್ತೆ, ಈ ದುಡಿಯೋ ಹತ್ರ ದುಡ್ಡಿರುತ್ತೆ. ಕಾರ್ಡ್ ಹತ್ರ ದುಡ್ಡು ಪೊಲೀಸ್ ಹಿಡ್ಕೊಂಡು ಹೋಗುವಂಥದ್ದು, ಇವರ ಹತ್ರ ದುಡ್ಡು ಭಲೆ ಅಂತ ಒಪ್ಪಿಸ್ತಕ್ಕಂಥದ್ದು. ಅರ್ಥ ಮಾಡಿಕೊಂಡ್ರೆ ನಮ್ಮ ದುಡಿಮೆ ನ್ಯಾಯದ ದುಡಿಮೆ ಆಗಬೇಕೇ ಹೊರತು ಅನ್ಯಾಯ ದುಡಿಮೆ ಆಗಬಾರದು. ಅದಕ್ಕೆ ದುರ್ಯೋಧನ ಆ ಕಡೆ ಇದ್ದ. ಈಗ ಶೀಲ ವಿನಯ, ಪಾಂಡವರ ಕಡೆಗೆ ಶೀಲ ವಿನಯಗಳು, ಇವತ್ತು ಸಚ್ಚಾರಿತ್ರ ಬೇಕು. ಇವತ್ತು ಚಾರಿತ್ರಿಗೆ ಬೆಲೆ ಕೊಡೋ ಕಾಲನೇ ಇಲ್ಲ. ಇವತ್ತು ಅಂಥ ಕಾಲ ಬಂದು ಹೋಗಿಬಿಟ್ಟಿದ್ದು. ಇವತ್ತು ಕೆಟ್ಟವನು ಅಂದ್ರೆ ಭಯಾಗಿ ಅಲ್ಲೇ ಇಲ್ಲ, ಅದೇನು ಇದು ಯಾರು ಒಳ್ಳೆಯವರಿದ್ದಾರೆ ಬಿಡಿ ಅನ್ನೋ ಕಾಲ ಇರೋದು, ಆ ಥರ ಬಂದು ಅಡ್ಜಸ್ಟ್ ಆಗಿಬಿಟ್ಟಿದ್ದ. ಇವತ್ತು ಮೋಸ ವಂಚನೆಗಳು ಅಂತ ಹೇಳಿದರೆ ಇಷ್ಟೇ ಉಳ್ಕೊಂಡಿರೋದು. ಜಾಸ್ತಿ ಮೋಸ ಮಾಡೋದಿಲ್ಲ ಪುಣ್ಯ ಅಷ್ಟೇ, ಆ ಥರ ಅಷ್ಟೇ. ಜಾಸ್ತಿ ಸುಳ್ಳೇಳೋದಿಲ್ಲ, ಜಾಸ್ತಿ ಮೋಸ ಮಾಡೋದಿಲ್ಲ ಅಷ್ಟೇ ಹೊರತು ಮೋಸ ಮಾಡೋದಿಲ್ಲ ಸುಳ್ಳೇಳೋದಿಲ್ಲ ಅನ್ನೋ ಕಾಲ ನಿಧಾನ ಹೋಗ್ತಾನೆ ಇತ್ತು. ಅದು ಇಲ್ಲೇ ಮಟ್ಟ ರಾಜಕೀಯದಲ್ಲೇ ಹೋಗಿಬಿಟ್ಟಿದೆ. ಹಿಂದೆ ನಾವು ಮೋಸ ಮಾಡೋದಿಲ್ಲ ಅಂತ ಹೇಳ್ತಿದ್ರು, ಈಗ ಹಾಗೆ ಹೇಳೋದಿಲ್ಲ, ಹಿಂದಿನವಷ್ಟು ಮೋಸ ಮಾಡೋದಿಲ್ಲ ಅಂತ ಹೇಳ್ತಾರೆ ಅಷ್ಟೇ. ಸೊ ಬದಲಾವಣೆ ಮಾಡ್ಕೊಂಡ್ಬಿಟ್ಟೆ, ಜನಕ್ಕದ ಅಭ್ಯಾಸ ಆಗಿಬಿಟ್ಟಿದೆ, ಅದೆಲ್ಲ ಕೇಳಿ ಕೇಳಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅಂದ್ರೆ ಅರ್ಥ ಏನು, ಇವತ್ತಿನ ದಿವಸ ಶೀಲಾ ವಿನಯ ಚಾರಿತ್ರ್ಯವನ್ನು ಕಳ್ಕೊಂಡ ಜನ ಸಾಮಾನ್ಯವಾಗಿ ಸಿಗ್ತಾರೆ. ಇನ್ನು ವಿನಯ ಅಂತಲೂ ಅವನು ಔದ್ಧತ್ಯ. ದುರ್ಯೋಧನ ಹೇಗೆ ಕೃಷ್ಣನ ಮುಂದೆನೆ ದುರ್ವಿನೀತನಾಗಿ ಮಾತಾಡ್ತಾನಿದ್ದಾನಲ್ಲ, ನೋಡ್ತಾ ವಿದ್ಯಾರ್ಥಿ ಬರಿತಾ ಇರ್ತಾನೆ. ಎಲ್ಲಿಂದ ಬರೀತಾನೆ? ಓದಿದ್ದೆಲ್ಲ ಇದೆ, ಬರಿತಾ ಇದ್ದಾನೆ ಅಷ್ಟೇ. ಬ್ಯಾಕಪ್ ಎಲ್ಲಿಂದ ಸಿಗುತ್ತೆ ಅವನಿಗೆ? ಓದಿನಿಂದ ಸಿಗುತ್ತೆ. ಜ್ಞಾನ ಅಂಬುದು ಓದಿನ ರಿಸಲ್ಟ್. ಆದ್ದರಿಂದ ಯಾರು ಓದೋ ಅಭ್ಯಾಸ ಮಾಡೋದಿಲ್ವೋ, ನಾವು ಓದ್ ಮನೆ ಹುಡುಗ ಪರೀಕ್ಷೆ ನಾಳೆ ಓದ್ತಾ ಇಲ್ಲ, ನಮ್ಗೆ ಗೊತ್ತು ರಿಸಲ್ಟ್ ಗೊತ್ತಾಗ್ಬಿಡುತ್ತಾಗ್ಲೇನೆ, ಸೆಪ್ಟೆಂಬರ್ ಗಿರಾಕಿ ಉಪಯೋಗ ಇಲ್ಲ ಅಂತ ಅರ್ಥ ಆಗಿಬಿಡುತ್ತೆ. ಓದ್ತಾನೆ ಇಲ್ಲ, ಅದೇ ಬರೀತಾರೆ. ಓದಿದ್ರೆ ನಮಗೆ ಅರ್ಥ ಆಗುತ್ತೆ. ನಮ್ಮ ಮಕ್ಕಳು ಓದ್ದ ಹೋದ್ರೆ ಗ್ಯಾರಂಟಿ ಬರೆಯೋದಿಲ್ಲ, ಹಾಗಿದ್ರೆ ನಾವು ಓದೋದಿಲ್ಲ ಗ್ಯಾರಂಟಿ ಬರೆಯೋದಿಲ್ಲ ಅಂತ ಆಯ್ತಲ್ಲ. ನಾವು ಕೂಡ ಶಾಸ್ತ್ರ ಓದೋದಿಲ್ಲ ಅಂದಮೇಲೆ ಗತಿಯನ್ನು ಯೋಚನೆ ಮಾಡಿ. ಲೌಕಿಕದ ಓದು ಅತ್ಯಂತ ಸೀಮಿತ, ಆದರೆ ಶಾಸ್ತ್ರದ ಓದು ಜನ್ಮ ಜನ್ಮದ ಆಸ್ತಿ, ಅದನ್ನು ಮರಿಬಾರದು. ದಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ, ಜ್ಞಾನಕ್ಕೆ ಸಮನಾದಂಥ ಪವಿತ್ರ ವಸ್ತು ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಪಾಂಡವರ ಕುರುಕ್ಷೇತ್ರದ ಗೆಲುವು ಸುಮ್ಮನೆ ಕಥೆಯಲ್ಲ, ಅದು ತತ್ವದ ಪ್ರವಾಹ ಅಂತ ಕರೀತಾರೆ. ತತ್ವದ ಪ್ರವಾಹವನ್ನಲ್ಲಿ ಕಾಣ್ತಾ ಇದ್ದಾರೆ, ಆದರೆ ಎಲ್ಲವನ್ನೂ ಸಾಧಿಸ್ತಾ ಇದ್ದಾರೆ. ಈ ಕಡೆಗೆ ದುರ್ಯೋಧನ ಅಶ್ವತ್ಥಾವರನ್ನ ಮುಂದೆ ಬಿಟ್ಟಿದ್ದಾನೆ. ರುದ್ರದೇವರ ಅವತಾರ, ರುದ್ರದೇವರು ಪೂಜ್ಯರು ಸಂಶಯವೇ ಇಲ್ಲ. ಅದು ಸರ್ವೋತ್ತಮತ್ತೇನ ಪೂಜ್ಯತ್ವವನ್ನು ಶಾಸ್ತ್ರಗಳು ಒಪ್ಪಲಿಲ್ಲ. ಪತ್ಯುರಸಾಮಂಜಸ್ಯಾತ್ ಅಂತ ಹೇಳಿದ್ದ. ಅಶ್ವತ್ಥಾಭರನ ಮುಂದೆ ಇಟ್ಟುಕೊಂಡ, ಶಲ್ಯರಾಜನ ಹಿಂದೆ ಅದರ ಮಧ್ಯೆ ಇಟ್ಟುಕೊಂಡ, ಹಿಂದೆ ತಾನ ನಿಂತುಕೊಂಡ. ಏನು ಉಪಯೋಗ ಅದರಿಂದ? ಇಷ್ಟೆಲ್ಲ ಮಾಡಿ ದುರ್ಯೋಧನ ಅವರ ಹಿಂದಿದ್ದಾನೆ. ಇವತ್ತಿನ ಜನಗಳ ಹಿಂದೆ ನಮ್ಮ ದುಡ್ಡಿದೆ ಹೇಳ್ತಾರೆ, ದುಡ್ಡಿದೆ, ಅಲ್ಲೇ ಕೆಲಸನೇ ಆಗಿಲ್ಲ, ಓದೇ ಇಲ್ಲ, ದುಡ್ಡಿದೆ ಬಿಡೋದೇ ಪರವಾಗಿಲ್ಲ, ಏನ್ ಬೇಕಾದ್ರೆ ಮಾಡಿಬಿಡ್ತೇನೆ. ಹಿಂದೆ ಜ್ಞಾನ ಇದೆ ಹೇಗಿರ್ತಾನೆ, ಹಿಂದೆ ದುಡ್ಡಿದೆ ಹೇಗಿರ್ತಾನೆ. ದುರ್ಯೋಧನ ಇನ್ನಿಲ್ಲದ ಹಾಗೆ ಸಾಯ್ತಾನೆ ಅನ್ನೋದೇ ಅದರ ವಿಶೇಷ. 18 ಅನ್ನೋದು 18ನೇ ದಿವಸದ ಯುದ್ಧ, ಕೊನೆಯ ದಿವಸದ ಯುದ್ಧ ಅದು. ಅದು ಮುಗಿದ್ಮೇಲೆ ಕೊನೆ ಅಂತ ಗೊತ್ತಾಗುತ್ತಷ್ಟೇ, ಓದ್ತಕ್ಕಂಥವ್ರಿಗೆ ಗೊತ್ತಾಗಿದೆ ಕೊನೆ ಅಂತೇಳಿ, ಅಲ್ಲೇ ಜನ ಗೊತ್ತಾಗೋದು ಆಮೇಲೆ ಸಾಮಾನ್ಯರಿಗೆ. ಆಗೇನಾಗಿದೆ, ಯುದ್ಧ ಪ್ರಾರಂಭವಾಯ್ತಂತೆ. ಯುದ್ಧ ಪ್ರಾರಂಭ ನ್ಯಾಚುರಲಿ ಯಾರ್ಯಾರು ಯುದ್ಧ ಮಾಡಬೇಕೀಗ? ಮುಂದೆ ಭೀಮಸೇನ ಇಲ್ಲಿ, ಮುಂದೆ ಅಶ್ವತ್ಥಾಮರ ಅಲ್ಲಿ, ಅವರವರೇ ಯುದ್ಧ ಮಾಡಬೇಕು. ಯಾರು ಹೇಗೆ ನಿಂತಿದ್ದಾರೆ ಆ ಕ್ರಮದ ಯುದ್ಧ ಮಾಡಲಿಕ್ಕೆ ಹೊರಟಿದ್ದಾರೆ. ಭೀಮ ಅಶ್ವತ್ಥಾಮರ ಯುದ್ಧದೊಳಗೆ ಅಯತ್ನೇನ ನಿರಾಯಾಸವೇ ಭೀಮ ಅಶ್ವತ್ಥಾಮರಿಗೆ ಗೆದ್ದು ಬಿಟ್ಟಂತೆ. ಅನಾಯಾಸದಿಂದ ಭೀಮ ಅಶ್ವತ್ಥಾಮರ ಯುದ್ಧದೊಳಗೆ ಎಂದು ಭೀಮ ಶ್ರಮ ಪಡಬ, ಯಾರ ಮೇಲೂ ಶ್ರಮ ಪಟ್ಟಿಲ್ಲ ಭೀಮಸೇನ. ಅಶ್ವತ್ಥಾಮ ಇವರು ಅತ್ಯಂತ ಪ್ರಮುಖ ವ್ಯಕ್ತಿ, ಲೀಲಾಜಾಲವಾಗಿ ಸೋರಿಸಿ ಮುಂದೆ ಹೊರಟರಂತೆ, ಅದು ಬೇರೆ ಕಡೆ ಹೊರಟೋಗಿಬಿಟ್ರು. ಆಮೇಲೆ ಶಲ್ಯರಾಜನಿಗೂ ಧರ್ಮರಾಜನಿಗೆ ಯುದ್ಧ ಪ್ರಾರಂಭವಾಯಿತು. ಈ ಕಡೆ ಮಧ್ಯ ಇರೋರು ಅವರಿಬ್ಬರೇನೆ, ಮುಂದಿನ ಹೊತ್ತಷ್ಟೆಯಿಂದ ವಿಕೆಟ್ ಆಗಬೇಕಲ್ಲ, ಯುದ್ಧ ಶುರುವಾಯಿತು. ಆ ಸಮಯದೊಳಗೆ ಶಲ್ಯರಾಜ ದೊಡ್ಡ ಯುದ್ಧವನ್ನೇ ಮಾಡ್ತಾನೆ, ಆತನ ಸಹಕಾರ ಕೊಡಲಿಕ್ಕೆ ಅಂತ ಹೇಳಿ ದುರ್ಯೋಧನ ಮತ್ತೆ ಹಿಂದೆ ಹಿಂದಿನಲ್ಲಿ ಹೇಗಿದ್ರು ಕೂಡ ಅವನು ಬರ್ತಾನೆ. ಅಶ್ವತ್ಥ ಇನ್ನೊಂದಿಕ್ಕಿನಿಂದ ಬರ್ತಾರೆ, ಮತ್ತೆ ಯುದ್ಧ ಮುಂದುವರಿತಾ ಇದೆ. ಅದೇ ರೀತಿಯಲ್ಲಿ ಯಾರ್ಯಾರು ಅಕ್ಕಪಕ್ಕದಲ್ಲಿ ನಿಂತಿದ್ರು ಅವರವರ ಯುದ್ಧ ಪ್ರಾರಂಭವಾಗ್ತಾ ಇದೆ. ಭಯಂಕರವಾದ ಯುದ್ಧ ನಡೆದು ಅವತ್ತಿನ ಯುದ್ಧಕ್ಕೆ ಹೆಚ್ಚು ಟೈಮ್ ಇಲ್ಲ, ಆದರೆ ಯುದ್ಧದ ಕ್ವಾಲಿಟಿ ಬಹಳ ಚೆನ್ನಾಗಿದೆ. ಕ್ವಾಂಟಿಟಿ ಹೆಚ್ಚುತ್ತಾಗಲಿಕ್ಕೆ ಟೈಮ್ ಇಲ್ಲ, ಬೇಗ 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 ಹೋಗ್ತಾ ಇದ್ದಾರೆ. ಸೈನ್ಯದ ಸಂಖ್ಯೆ ಸಾಕಷ್ಟು ಕಡಿಮೆ ಆಗಿದೆ ಕೌರವರ ಕಡೆಗೆ, ಪಾಂಡವರ ಕಡೆ ಸೈನ್ಯ ಸಾಕಷ್ಟು ಇದೆ ಇನ್ನೂ ಕೂಡ, ಕೌರವರ ಕಡೆ ಸಾಕಷ್ಟು ಕಡಿಮೆ ಆಗಿಬಿಟ್ಟಿದೆ ಆಗ್ಲೇ. ಯುದ್ಧ ನಡೀತಾ ಇದ್ದ ಕಾಲಕ್ಕೆ ಒಂದು ಹಂತದಲ್ಲಿ ಶಲ್ಯರಾಜ ಮಹಾಪರಾಕ್ರಮವನ್ನು ತೋರಿಸ್ತಾ ಯುದ್ಧ ಮಾಡ್ತಾ ಇದ್ದಾನೆ. ಆ ಯುದ್ಧದೊಳಗೆ ಅರ್ಜುನ ಎದುರಾದನಂತೆ. ಅರ್ಜುನ ಶಲ್ಯರಾಜರ ಯುದ್ಧ ಪ್ರಾರಂಭವಾಗ್ತಾ ಇದೆ. ಅದು ಬಹಳ ರೋಚಕವಾದಂತಹ ಯುದ್ಧ. ಅರ್ಜುನ ನೋಡಿದರೆ ಶಸ್ತ್ರಾಸ್ತ್ರಗಳಲ್ಲಿ ಅತ್ಯಂತ ಪ್ರವೀಣನಾದವನು, ಶಲ್ಯರಾಜ ನೋಡಿದರೆ ಭಾರಿ ಬಲಶಾಲಿ, ಗದಾಯದಲ್ಲಿ ಸೀಮನಾದವನು. ಅವರಿಬ್ಬರು ಕೂಡ ಸೇರ್ತಾರೆ. ಭೀಮಶಲ್ಯರ ಪ್ರಸಂಗ ಮುಂದೆ ಬರುತ್ತೆ. ಈಗ ಹಿಂದೆ ಬಂದೋಗಿದೆ ಶಲ್ಯರಾಜ. ಎಲ್ಲ ರೀತಿಯಲ್ಲಿ ಸೋತು ಓಡೋಗಿರುತ್ತಾನೆ. ಎಚ್ಚರ ತಪ್ಪಿ ಬಿದ್ದ ಅವನನ್ನ ಕೃಪಾಚಾರ್ಯ ಎತ್ಕೊಂಡು ಹೋಗಿರುತ್ತಾರೆ. ಇಲ್ಲಿ ಮಾತ್ರ ಭೀಮ ಅಶ್ವತ್ಥಾಮ ಭೀಮರು ಆ ಕಡೆ ಯುದ್ಧ ಮಾಡ್ತಿದ್ರೆ ಈ ಕಡೆಗೆ ಶಲ್ಯ ಮತ್ತು ಅರ್ಜುನರ ಯುದ್ಧ ನಡೀತಾ ಇದೆ. ಆ ಯುದ್ಧದ ಒಂದು ಘಟ್ಟದೊಳಗೆ ಶಲ್ಯರಾಜ ಮಹಾಪರಾಕ್ರಮಿ, ವಾಯುದೇವರ ಆವೇಶ ಬೇರೆ ಅವನಲ್ಲಿತ್ತು. ಒಂದು ಹೇಳ್ತಾರೆ ವಜ್ರನಿಭಂ ಅಂತ ಹೇಳ್ತಾರೆ, ವಜ್ರಾಯುಧದಂತಹ ಒಂದು ಬಾಣವನ್ನು ತಗೊಂಡು ಅರ್ಜುನ ಎದೆಗೆ ಗುರಿಯಿಟ್ಟು ಹೊಡೆದರಂತೆ ಶಲ್ಯರಾಜ. ಈವರೆಗೂ ಅರ್ಜುನಿಗಂತ ಅನುಭವನೇ ಆಗಿರಲಿಲ್ಲ. ಮಾತ್ರ 17 ದಿವಸವರೆಗೆ ಅಂಥದ್ ಪ್ರಯತ್ನ ಬಂದಿರಲಿಲ್ಲ. ಆಚಾರ್ಯ ಹೇಳ್ತಾರೆ ಮುಮೋಹಾನ್, ಎಚ್ಚರ ತಪ್ಪು ಹೋಯ್ತದೆ ಅರ್ಜುನಿಗೆ. ಫಸ್ಟ್ ಟೈಮ್ ಹಾಗಾಯ್ತು. ಇಷ್ಟು ದಿವಸದ ಯುದ್ಧದೊಳಗೆ ಅಶ್ವತ್ಥಾವರಾತನನ್ನ ಕತ್ತಲೆ ಕವಿಸಿದ್ರು, ದಿಕ್ಕುತೋಚರ ಮಾಡಿದ್ರು, ಇಲ್ಲಿ ಎಚ್ಚರನೇ ತಪ್ಪು ಹೋಯ್ತದ್ದು. ಇದಕ್ಕೆ ಕಾರಣ ಒಳಗಿದ್ದ ವಾಯುದೇವರ ಆವೇಶದಿಂದ ಅಂತ ಕೆಲಸ ಮಾಡಲು ಸಾಧ್ಯವಾಯಿತು. ಆದರೆ ಏನು ಮಾಡಿ ಕೃಷ್ಣ ಇರತಕ್ಕಂಥ, ಅದಕ್ಕೆ ವಾಸುದೇವಾಭಿರಕ್ಷಿತ, ಕೃಷ್ಣ ಕಾಪಾಡತಕ್ಕಂಥವನನ್ನ ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋ ಭೂತಿ ಧ್ರುವ ನೀತಿರ್ ಮತಿರ್ಬಾಬ. ಆ ಭಗವದ್ಗೀತೆಯ ಶ್ಲೋಕ ಪಲ್ಲವಿದಾಗಿ ಯಾವುದೇ ಪ್ರಸಂಗ ಬರಲಿ ಕೃಷ್ಣನ ಕಡೆಯವರು ಅಂದಮೇಲೆ ಅವರ ಸೋದರ ಹೆಸರು ಬರಬಾರದು. ಇಂಥ ವೈಭವವನ್ನ ಕೃಷ್ಣ ತೋರಿಸ್ತಿದ್ದಾರೆ. ಆ ಕಡೆಗೆ ಭೀಮನ ಬಗ್ಗೆ ಹೇಳಬೇಕಾದ್ರೆ ಬರೀ ಭೀಮಸೇನ ಅಂತ ಹೇಳಿಬಿಡ್ತಾರೆ. ಅರ್ಜುನನ ಗೆದ್ದ ಅಂತ ಹೇಳಿದಾಗ ವಾಸುದೇವಾಭಿರಕ್ಷಿತ ಅಂತ ಹೇಳ್ತಾರೆ. ಅರ್ಜುನನಿಗೆ ಕೃಷ್ಣ ರಕ್ಷಣೆ ವಿಶೇಷವಾಗಿ ಬೇಕು. ಭೀಮನಿಗೆ ಹಾಗಲ್ಲ, ಕೃಷ್ಣ ರಕ್ಷಣೆ ಯಾವಾಗಲೂ ಬೇಕು, ಆ ವಿಚಾರ ಬೇರೆ. ಆದ್ರೆ ಇವರೆಲ್ಲರ ಮುಂದೆ ಏನೂ ಅಲ್ಲ, ಭೀಮಸೇನಿಗೆ ಯಾರು ಸರಿದಂತವರು ಅಲ್ಲವೇ ಅಲ್ಲ ಎಂಬುದು ಭೀಮಾರ್ಜುನರ ವ್ಯತ್ಯಾಸ ತೋರಿಸ್ತಾ ಇದೆ. ಆಗ ನೋಡಿದರಂತೆ ಅರ್ಜುನ ಭಾರಿ ಸಿಟ್ಟು ಬಂತಂತೆ. ಎಲ್ಲ ಚೇತರಿಸ್ಕೋತಾನೆ ಯುದ್ಧರಂಗದೊಳಗೆ ಮನುಷ್ಯ. ಮನೆಯೊಳಗೇನೆ ಸುಸ್ತಾಗಿ ಕೂಡೋ ಕಾಲ ಇದು, ಒಂದು ಮನೆಯಲ್ಲೇ ಸುಸ್ತಾಗಿ ಕೂತ್ ಬಿಡ್ತಾನೆ ಪಾಪ. ಕೂತ್ ಬಹಳ ಹೊತ್ತು ಕೂತಿರ್ತಾನೆ, ಹೇಳ್ತಾನೆ ಕೂತು ಕೂತು ಬೇಜಾರಾಗಿದೆ ಅಂತ ಹೇಳ್ತಾನೆ ಪಾಪ. ಅದನ್ನ ನಿಂತಿದ್ದ ಬೇಜಾರ ಮತ್ತೆ ಮಲಗ್ತಾನೆ, ಮಲಿ ಮಲಿ ಬೇಜಾರ ಮತ್ತೆ ಅದು ಬೇಜಾರಾಗದೆ ಹೊರತು ಉತ್ಸಾಹ ಬರೋದೇ ಇಲ್ಲ ಕೊನೆಗೂ ಕೂಡ. ಯುದ್ಧರಂಗದೊಳಗೆ ಅಂಥ ಮೂರ್ಛೆ ಬಂದ ಕಾಲಕ್ಕೆ ಕಷ್ಟ ಹೇಳಬೇಕು, ಕತೆ ಮುಗಿದೋಯ್ತು. ಎಂಥ ಸನ್ನಿವೇಶ ಅದನ್ನ ನೋಡಿದ ನಮಗೆ ಆಗ ಅರ್ಥ ಆಗುತ್ತೆ. ಮನೆಯ ಕಷ್ಟ ಏನೂ ಲೆಕ್ಕಕ್ಕೆ ಬರೋದಿಲ್ಲ ನಮಗೆ. ಆ ಯುದ್ಧದ ಕಷ್ಟ ನೆನೆಸಿಕೊಂಡವರಿಗೆ ಮನೆಯ ಕಷ್ಟ ಲೆಕ್ಕಕ್ಕೆ ಬರೋದಿಲ್ಲ. ಯುದ್ಧಕ್ಕೆ ಹೋಗಿರ್ತಾರಲ್ಲ ಸೈನಿಕ, ಏನಿರುತ್ತೆ ಅವ್ರಿಗೆ, ಯಾರು ಫ್ಲಾಸ್ಟ್ ಕಾಫಿ ಕೊಡೋದ್ರಲ್ಲಿ ಇರ್ತಾರೆ ಅವ್ರ ಕೈಲಿ, ಊಟ ತಿಂಡಿ ಯಾವುದೂ ಇರೋದಿಲ್ಲ, ವಾಪಸ್ ಹೋಗೋದಿಲ್ಲ. ಈ ಕಡೆ ಶೂಟ್ ಇವ್ರು ಶೂಟ್ ಮಾಡ್ತಾರೆ ವಾಪಸ್ ಬಂದ್ರೆ, ಅಲ್ಲಿವ್ರು ಅವ್ರು ಶೂಟ್ ಮಾಡ್ತಾರೆ. ಇರೋ ಜಾಗ ಇರುತ್ತೆ, ಟೆಂಟ್ಗಳು ಏನಿಲ್ಲ, ಹೊದಿಯೋದಕ್ಕಿಲ್ಲ, ಅದಕ್ಕಿಲ್ಲ, ಈ ಕೈಕಾಲು ಏಟು ಬಿದ್ರೆ ಆರೈಕೆ ಮಾಡೋರಿಲ್ಲ, ಅದು ಔಷಧಿ ಹಾಕೋದಕ್ಕಿಲ್ಲ, ಹಾಗೆ ಹೋಗ್ಬೇಕು ಅವರು. ಅದನ್ನ ದೇಶ ಸೇವೆ ಅಂತ ಕರೆದ್ರೆ ದೇವ ಸೇವೆ ಮಾಡೋರು ಹೇಗಿರ್ಬೇಕು ಲೆಕ್ಕ ಹಾಕಿ, ಅದಕ್ಕಿಂತ ಜಾಸ್ತಿ ಇರಬೇಕು. ಸ್ವಲ್ಪ ನೀರು ಬರೆದವ್ರೆ ಆಕಾಶಕ್ಕೆ ನೋಡಿಸ್ರು, ಓ ಜಗತ್ತು ಮುಡಿದ ತಿಳ್ಕೊಂಡ್ಬಿಡ್ತೇವೆ, ತಪ್ಪದು.